అయగ్రీవం చదానంద విగ్రహం సదనుగ్రహం దశగ్రీవచ్ఛదం శాపాన్ మణిగ్రీవ విమోచనం స్వనామగ్రహణా దేవా నిరస్తగ్రహ విగ్రహం వృందావనగతం వందే బ్రహ్మ రుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవతరంగాయ మధ్వదుగ్ధార్థయే నమః. గురుమఖిలగుణజ్ఞం సద్గుణైకాధివాసం శమతమపరినిష్టం సత్వనిష్టం వరిష్టం సకలభుజనహిష్టం నిత్యనిర్భూతకష్టం భయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాక్షితాంతరీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురుం నమః. బ్రహ్మచర్య హరిప్రీతి సువిద్యావాదశాలిన ఇష్టదాం కష్టహర్తృన్న విద్యామాన్యాన్మహీన్వ వాదిరాజపదద్వంద్వ వారిజాసక్తమానసా విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విశ్వతీర్థప్రకారక సర్వే కామా భవంతేవా శవభౌబింబ సన్నిధౌ చింతామణిం సుభక్తానాం కల్పవృక్షం జపానదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమలం శాంతం విజయాఖ్యగురుం భజే. శ్రీగురుభ్యో నమః. హరి ఓం. ఎంటనే అధ్యాయ ఎంటనే అధ్యాయ అధిభూతం క్షరోభావ పురుషశ్చ అధిదైవతం అధియజ్ఞోహమేవాత్ర దేహే దేహభూతాన్వర. భగవంత అధిభూతం క్షరోభావ ఇది తెలిసిపడతా ఇద్దాను. అధిభూత అధిదైవత అధియజ్ఞ అంత మూరన్న హిడతా ఇద్దారు. ఇల్లు హిడతా ఇద్దారు దేహే అధియజ్ఞ. అధియజ్ఞ అందరె అధి నమ్మ శరీరదల్లి నడయతక్కంత యజ్ఞ హేగే అదక్కె హిడతా ఇద్దారు. సాధియజ్ఞం మాం విదుః అధియజ్ఞ సహితనాగిరతక్కంతవరు నాను. ಅಂದರೆ ಏನಿದೆ ಅಧಿಯಜ್ಞೆ ಅಂದರೆ ಜೀವಿ ತನ್ನೊಳಗೆ ಭಗವಂತನನ್ನ ತಿಳ್ಕೊಂಡು ಆ ಭಗವಂತನಿಗೆ ಸರ್ವ ಕರ್ಮ ಸಮರ್ಪಣ ಅಂತ ಏನು ಯಜ್ಞ ಮಾಡುತ್ತಾನೆ ಅದು ಯಜ್ಞ. ಅದು ಅಧಿ ತನ್ನ ಒಳಗೆ ಇರತಕ್ಕ ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡುತ್ತಾನಲ್ಲ ಅದನ್ನ ಅಧಿಯಜ್ಞ. ಆ ಅಧಿಯಜ್ಞದಿಂದ ಕೂಡಿಕೊಂಡವ ನಾನು. ಅಂದರೆ ಜೀವ ಯಜ್ಞ ಮಾಡುವರು ತನ್ನ ಒಳಗಿರತಕ್ಕಂಥ ಭಗವಂತನನ್ನು ವಿಶೇಷವಾಗಿ ಅವನಿಗೆ ಯಜ್ಞವನ್ನು ಮಾಡಿ ಅರ್ಪಣೆ ಮಾಡೋರು. ಮತ್ತೆ ಅಂಥ ಕಾಲಕ್ಕೆ ದೇವರು ಅಭಿಯಜ್ಞದಿಂದ ಕೂಡಿಕೊಂಡವ ನಾನು ಅಂದರೆ ಅಲ್ಲಿ ಹೇಳುತ್ತಾರೆ ನಾನು ಒಂದು ರೂಪದಿಂದ ಜೀವನೊಳಗೆ ನಿಂತು ಜೀವ ಮಾಡುವಂಥ ಯಜ್ಞವನ್ನು ಸ್ವೀಕಾರ ಮಾಡುತ್ತೇನೆ. ಆ ಜೀವನೊಳಗೆ ಇನ್ನೊಂದು ರೂಪದಿಂದ ಇದ್ದುಕೊಂಡು ನಾನೇ ಯಜ್ಞವನ್ನು ಮಾಡುತ್ತೇನೆ. ಯಜ್ಞ ಮಾಡುವವ ನಾನೇ, ಯಜ್ಞವನ್ನ ಸ್ವೀಕಾರ ಮಾಡುವವನು ನಾನೇ. ಸಾಧಿಯಜ್ಞ ಅಧಿಯಜ್ಞದಿಂದ ಕೂಡಿಕೊಂಡವ ನಾನು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಅಧಿಯಜ್ಞ ಅಂದ್ರೆ ಹೇಳುತ್ತಾರೆ ದೇಹೇ ಪ್ರೇರಕತೆಯ ವರ್ತಮಾನ ಅಧಿಯಜ್ಞ. ಅಭಿಯಜ್ಞ ಶಬ್ದಕ್ಕೆ ಇನ್ನೊಂದು ಅರ್ಥ ಹೇಳ್ತಾ ಇದ್ದಾರೆ. ಜೀವರ ದೇಹದಲ್ಲಿದ್ದುಕೊಂಡು ಅವರ ಹೃದಯದಲ್ಲಿದ್ದುಕೊಂಡು ಜೀವರನ್ನ ಪ್ರೇರಣೆ ಮಾಡುವಂತಹ ಭಗವಂತನಿಗೆ ಅಭಿಯಜ್ಞ ಅಂತ ಕರೀತಾ ಇದ್ದಾರೆ. ಇಲ್ಲಿ ಅಭಿಭೂತಂ ಕ್ಷರೋಭಾವ ಅಂತ ಇಲ್ಲಿ ಭೂತಾನಿ ಸ್ವದೇಹಾನ್ ಜೀವಾನ್ ಅಧಿಕೃತ್ಯ ತದುಪಕಾರಿತ್ವೇನ ವರ್ತಮಾನಂ ವಸ್ತು. ಇಲ್ಲಿ ಅಧಿಭೂತ ಅಂದ್ರೆ ಹೇಳ್ತಾರೆ ಪದಾರ್ಥಗಳು ಮತ್ತು ಶರೀರದಿಂದ ಕೂಡಿಕೊಂಡ ಜೀವ ಇವರಿಬ್ಬರ ಒಳಗಿದ್ದುಕೊಂಡು ಎಲ್ಲಾ ಕಡೆ ಹೊರಗೆ ನಿಂತು ಉಪಕಾರ ಮಾಡತಕ್ಕಂಥ ಭಗವದ್ ರೂಪಕ್ಕೆ ಅಭಿಭೂತ ಅಂದರು. ಆ ಭಗವದ್ ರೂಪದ ವಿಶೇಷ ಏನಯ್ಯ ಅಂದ್ರೆ ಕ್ಷರೋಭಾವ ಅಂದ್ರು. ಕ್ಷರೋಭಾವ ಅಂದ್ರು ಅಂದ್ರೆ ನಾನಾ ಪದಾರ್ಥಗಳಲ್ಲಿ ನಾನಾ ರೀತಿಯಾದಂಥ ಎಲ್ಲದರಲ್ಲಿ ಇದ್ದುಕೊಂಡು ಅವರಿಗೆ ಉಪಕಾರ ಮಾಡತಕ್ಕಂಥ ಏನು ವಸ್ತುವಿದೆ ಅದನ್ನು ಭಗವಂತನನ್ನ ವಿಶೇಷವಾಗಿರತಕ್ಕಂಥ ಅಧಿಭೂತ ಅಂತ ಕರೆಯುತ್ತಾರೆ. ಅಧಿದೈವತ ಅಂದ್ರೆ ಸರ್ವ ದೇವಾನ್ ಅಧಿಕೃತ್ಯ ತತ್ ಸ್ವಾಮಿತ್ವೇನವ ದೇವತಾ ಪ್ರಕರಣೆ ಮುಖ್ಯತೆಯ ಪ್ರತಿಪಾದ್ಯತ್ವೇನವ ಅಂದ್ರೆ ಅಧಿದೈವತ ನಮಗೆ ಉಪಕಾರ ಮಾಡುವಂತಹ ದೇವತೆಗಳು. ಇಲ್ಲಿ ಅಧಿಭೂತ ಅಧಿದೈವತ ಅಧ್ಯಾತ್ಮ ಅಂದ್ರು. ಅಧಿಭೂತ ಅಧ್ಯಾತ್ಮ ಅಂತ ಹೇಳಿದರೆ ನಮಗೆ ಒಳಗೆ ಇರುವಂತಹ ಶರೀರದ ಒಳಗಿರುವ ಭಗವದ್ ರೂಪ. ಅಧಿ ದೈವ ಅಂದ್ರೆ ನಮಗೆ ಉಪಕಾರ ಮಾಡತಕ್ಕಂಥ ದೇವತೆಗಳು ಪಂಚಭೂತಗಳು ಏನಿವೆ ಅಲ್ಲಿರತಕ್ಕಂಥ ಭಗವದ್ ರೂಪ. ಇನ್ನ ಅಧಿಭೂತ ಅಂತ ಹೇಳಿದರೆ ಶರೀರದಲ್ಲಿ ನಿಂತುಕೊಂಡು ಮಾಡತಕ್ಕಂಥದ್ದು. ಒಂದು ಶರೀರದಲ್ಲಿದ್ದು ಉಪಕಾರ ಮಾಡುವ ಭಗವದ್ ರೂಪ, ಒಂದು ಶರೀರದ ಒಳಗೆ ಅಂತರ್ಯಾಮಿಯಾಗಿರತಕ್ಕಂಥ ಭಗವದ್ ರೂಪ, ಮೂರನೆಯದು ಹೊರಗಿದ್ದು ಉಪಕಾರ ಮಾಡುವ ರೂಪ. ಮೂರು ರೂಪಗಳ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಅತ್ರ ದೇಹೇ, ಈ ದೇಹದಲ್ಲಿ ನಾನು ಒಳಗಿದ್ದುಕೊಂಡು ಪ್ರೇರಕನಾಗಿದ್ದೇನೆ, ಹಾಗೆ ಈ ಶರೀರದಲ್ಲಿ ನಾನೇ ಇದ್ದುಕೊಂಡು ಶರೀರವನ್ನು ನಡೆಸುವಂಥವನೂ ಆಗಿದ್ದೇನೆ. ಹಾಗೆ ಹೊರಗಿದ್ದುಕೊಂಡು ದೇವತೆಗಳ ಮೂಲಕ ಉಪಕಾರ ಮಾಡುವಂಥವನು ನಾನೇ ಆಗಿದ್ದೇನೆ. ಆದ ಕಾರಣ ಮೂರು ನಾನೇ ಅಂತ ತಿಳಿಯಪ್ಪ. ಅಧಿಭೂತಂ ಕ್ಷರೋ ಭಾವ ಅಂದ್ರು. ಇಲ್ಲೇನು ಕ್ಷರ ಅಂದ್ರೆ ನಾಶವಾಗುವಂಥ ಭಾವ ಅಂದ್ರು. ಶರೀರ ಇದೆ, ಶರೀರದೊಳಗೆ ಭಗವದ್ ರೂಪ ಇದೆ, ಶರೀರ ನಾಶ ಆಗುತ್ತೆ, ಪದಾರ್ಥಗಳು ನಾಶ ಆಗುತ್ತೆ, ಅಂಥ ಕಾಲಕ್ಕೆ ಅಲ್ಲಿರೋ ದೇವರಿಗೆ ನಾಶ ಉಂಟ? ಇಲ್ಲ, ಆ ಪದಾರ್ಥವನ್ನ ಬಿಟ್ಟು ಹೋಗುವುದೇ ಅಲ್ಲಿ ನಾಶ ಶಬ್ದಕ್ಕರ್ಥ. ಭಗವಂತ ಜೀವನ ಹೃದಯದಲ್ಲಿ ಸದಾ ನಿಂತಿರ್ತಾನೆ, ಅಲ್ಲಿಂದ ಅವನಿಗೆ ಚ್ಯುತಿ ನಾಶ ಇಲ್ಲ. ಪದಾರ್ಥಗಳಲ್ಲಿ ಜೀವನ ಶರೀರದಲ್ಲಿ, ಇಲ್ಲಿ ನೋಡಿ ಸರಿಯಾದ ಶಬ್ದ, ಜೀವನೊಳಗಿರುವ ರೂಪ ಬೇರೆ, ಜೀವನ ಶರೀರ ಹೊರಗಿರುವ ಶರೀರದಲ್ಲಿರುವ ರೂಪ ಬೇರೆ, ಜೀವನ ಸ್ವರೂಪ ದೇಹದೊಳಗಿರುವ ರೂಪ. ಆ ರೂಪ ಎಂದೂ ಬಿಡಲ್ಲ ಜೀವನನ್ನ, ಅದರಿಂದ ಅಧಿಯಜ್ಞ ಅಂತ ಕರೆದರು. ಇನ್ನು ಅಧಿಭೂತ ಅಂತ ಕರೆದರೆ ಜೀವನನ್ನು ಬಿಟ್ಟು ಹೋಗುವ ಈ ಶರೀರಗಳೇನಿವೆ ಆ ಶರೀರದಲ್ಲಿ ಸದಾ ಇದ್ದುಕೊಂಡಲ್ಲಿ ವಿಶೇಷವಾದ ಕಾರ್ಯ ಮಾಡಿಸುವ ರೂಪ ಅದು ಅಧಿಭೂತ ಅಂದರು. ಆ ಶರೀರ ಹೋದರೆ ಆ ರೂಪವೂ ಹೋಗಿಬಿಡುತ್ತೆ. ಕ್ಷರ ಅಂದರೆ ಆ ರೂಪಕ್ಕೆ ನಾಶ ಇಲ್ಲ, ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ ಎಂಬ ದೃಷ್ಟಿಯಿಂದ ಕ್ಷರೋಭಾವ. ಪುರುಷಶ್ಚ ಅಧಿದೈವತ. ಇನ್ನ ಹೊರಗೆ ಕಾಲರೂಪದಿಂದ ವಿಶೇಷವಾಗಿ ಭಗವಂತ ತಾನು ಅಧಿದೈವತ, ಪಂಚಭೂತಗಳು ಮೊದಲಾದ ಎಲ್ಲ ಹೊರಗಿರುವಂತಹ ದೇವತೆಗಳ ಒಳಗಿದ್ದು, ನಿಯಾಮಕರಾದ ದೇವತೆ ಒಳಗಿದ್ದು ನಮಗುಪಕಾರ ಮಾಡುತ್ತಾನೆ. ಒಟ್ಟಾರೆ ಮೂರು ರೂಪಗಳಿಂದ ಭಗವಂತ ಉಪಕಾರ ಮಾಡುತ್ತಾನೆ. ನಮ್ಮ ಸ್ವರೂಪ ದೇಹದೊಳಗೆ ಒಂದು ರೂಪ, ಅದು ಎಂದು ಬಿಡಲ್ಲ. ಎರಡನೆಯದು ಶರೀರ ಪದಾರ್ಥಗಳಲ್ಲಿರುವ ರೂಪ. ಮೂರನೆಯದು ಹೊರಗಿರತಕ್ಕಂಥ ವಿಶೇಷವಾದ ಭಗವದ್ ರೂಪ. ಈ ಮೂರು ರೂಪವು ಕೂಡ ನನ್ನನ್ನು ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ತಾಪ ತ್ರಯಗಳು ಇರಲ್ಲ. ಮೂರು ವಿಧವಾದ ತಾಪಗಳನ್ನು ಕೊಡುವವ ನಾನೇ. ಅಂದರೆ ಎಲ್ಲ ಸ್ವರೂಪ ದೇಹದೊಳಗಿರತಕ್ಕಂಥವ ನಾನೇ, ಶರೀರದಲ್ಲಿರುವವ ನಾನೇ, ಹೊರಗಿರುವವ ನಾನೇ. ಹಾಗೆ ಆಧಿದೈವಿಕ ತಾಪ, ಆಧಿಭೌತಿಕ ತಾಪ, ಆಧ್ಯಾತ್ಮಿಕ ತಾಪ ಅಂತ ಮೂರು ರೀತಿ ತಾಪಗಳನ್ನು ಕೊಡುವವ ನಾನೇ ಈ ಮೂರು ರೂಪಗಳಿಂದ. ಯಾರಾದರೆ ನೋಡಿ, ನಮ್ಮ ಜೀವನದಲ್ಲಿ ಯಾವಾಗ ನೋಡಿದ್ರೂ ಕೂಡ ಮೂರು ತಾಪಗಳಲ್ಲೇ ಒದ್ದಾಡತಾ ಇರೋದು. ಒಂದ ಹೊರಗಿನಿಂದ ಬರುವ ತಾಪ, ಏನದು? ನಾನಾ ರೀತಿಯಾದ ಚಳಿ ಮಳಿ, ನಾನಾ ತೊಂದರೆಗಳು, ಜ್ವರ ಮೊದಲಾದ ನಾನಾ ಹೊರಗಿನಿಂದ ಬರುವ ಉಪದ್ರವಗಳು. ಇನ್ನ ಎರಡನೆಯದು ಶರೀರಕ್ಕೆ ಬರುವ ಉಪದ್ರವಗಳು. ಹೊರಗಿನಿಂದ ಬರುವ ಉಪದ್ರವ ಒಂದಾದರೆ ಶರೀರದೊಳಗಿರುವ ರೋಗ ರುಜಿನಾದಿಗಳು ಏನು ಬರುತ್ತಾ ಇರುತ್ತೆ ತೊಂದರೆಗಳೆಲ್ಲ ಅದೆಲ್ಲ ಅತಿ ಭೌತಿಕ ಅಂದರು. ಇನ್ನು ಆಹಿ ದೈವಿಕ ಯಾವುದು? ಹೊರಗಿಂದ ಬರುವಂಥದ್ದು. ಇನ್ನು ಆಧ್ಯಾತ್ಮಿಕ ಅಂದ್ರೆ ಜೀವನಿಗೆ ಸಂಬಂಧಪಟ್ಟ ಅವನು ಕರ್ಮಾನುಸಾರ ಅವನ ಏನು ನಾನಾ ರೀತಿಯಾದ ಆಲೋಚನೆ ಅವನ ದುಃಖ ಎಲ್ಲ ಆಧ್ಯಾತ್ಮಿಕ ಅಂದರು. ಹಾಗಾದರೆ ಮೂರು ಕಡೆ ಭಗವಂತ ಇದ್ದುಕೊಂಡು ಜೀವನಿಗೆ ಮೂರು ರೀತಿಯಾದ ತಾಪಗಳನ್ನು ಕೊಡ್ತಾ ಇದ್ದಾನೆ. ಅವನ ಕರ್ಮಾನುಸಾರವೇ ಅವನು ಒಳ್ಳೆಯದಕ್ಕಾಗಿಯೇ ದಾಸರು ಅದಕ್ಕೆ ಹೇಳುತ್ತಾರೆ, ದೇವ ನಮಗೆ ಕಷ್ಟ ಕೊಟ್ಟ ಅಂದರೆ ಆ ಕಷ್ಟ ಕೊಡೋದರಲ್ಲಿ ತುಂಬಾ ಲೆಕ್ಕಾಚಾರವಿದೆ. ಎಲ್ಲಾ ಕಷ್ಟವನ್ನು ಕೊಡಲ್ಲ, ಎಷ್ಟು ಕಷ್ಟ ನಮ್ದು ತೆಗೆಯಬೇಕೋ ತೆಗೆದು ಬಿಟ್ಟು ಎಷ್ಟು ಸ್ವಲ್ಪ ಕೊಟ್ಟರೆ ಕೆಲಸ ಆಗುತ್ತೋ ಅಷ್ಟೇ ಸ್ವಲ್ಪ, ಅದು ಉಂಡ್ರೇನೆ ನಮಗೆ ಚೆನ್ನಾಗಿ ಅನುಭವ, ಭಗವಂತನಲ್ಲಿ ಭಕ್ತಿ, ಬೇರೆ ಕಡೆ ವಿರಕ್ತಿ, ಆ ವಿಶೇಷವಾದ ಪ್ರಾರಬ್ಧ ಉಂಡರೇನೆ ಬರುತ್ತೆ. ಎಷ್ಟು ಉಂಡರೆ ನಮಗೆ ಸರಿ ಹೋಗುತ್ತೋ ಅಷ್ಟು ಮಾತ್ರ ಸ್ವಲ್ಪ ತಾನೇ ಮೊಂಡಕ್ಕೂ ಕಳಿಸಿ ಕೊಡ್ತಾ ಇದ್ದಾನೆ. ಅದು ಕೊಡೋದು ಯಾಕೆ ಒಳ್ಳೆದಕ್ಕೆ? ಹಾನಿ ಲಾಭ ಕ್ಲೇಶ ಮೋದ ಏನು ಆದ ಕ್ಷಣ ತೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಡ್ತಾನೆಂಬ ಸುಮತಿ. ಭಗವಂತ ನಮ್ಮ ಒಳ್ಳೆದಕ್ಕಾಗಿ ಅಂತ ಚೆನ್ನಾಗಿ ನಾವು ಚಿಂತನೆ ಮಾಡಬೇಕು. ಹಾಗಾದರೆ ನಮಗೆ ಮೂರು ರೀತಿಯಾದ ತಾಪಗಳು ಹೋಗಿ ಬಿಡಬೇಕಾದರೆ ಈ ಮೂರು ರೂಪಗಳ ಚಿಂತನೆ ಮಾಡಿ ಎಂದರು. ಸಾಧಿಯಜ್ಞ, ಸಾಧಿಭೂತ, ಸಾಧಿದೈವ, ಅಭಿದೈವ, ಅಭಿಭೂತ, ಅಭಿಯಜ್ಞ, ಹೊರಗು ಶರೀರದಲ್ಲೂ ನನ್ನೊಳಗು ನಿಂತಿರುವಂಥವ ಇವನೇ, ನೀನೇ ಈ ಮೂರು ದುಃಖಗಳನ್ನು ಪರಿಹಾರ ಮಾಡಬೇಕು ಅಂತ ಪ್ರಾರ್ಥನೆ. ಚೆನ್ನಾಗಿದೆ, ಈ ಮೂರರ ಪರಿಚಯ ಮಾಡಿಕೊಟ್ಟದ್ದೇ ಆ ದುಃಖದ ಮೂರು ತಾಪಗಳ ಪರಿಹಾರ ಆಗಲಿಕ್ಕೆ. ಅವಾಗ ಮತ್ತು ಪ್ರಶ್ನೆ ಬಂತು, ನಮ್ಮ ಒಳ್ಳೆಯದಕ್ಕಾಗಿಯೇ ಭಗವಂತ ತಾಪವನ್ನ ಕೊಡುವ ಕಾಲಕ್ಕೆ ಏನು ಪ್ರಾರಬ್ಧ ಕರ್ಮಾನುಸಾರವೇ ಮೂರು ರೀತಿಯಾದ ತಾಪಗಳನ್ನ ಭಗವಂತ ಕೊಡತಾನೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಂಥ ಕಾಲಕ್ಕೆ ನಾವು ಈ ಮೂರು ರೂಪದ ಪರಿಚಯದಿಂದ ಮೂರು ರೀತಿಯಾದ ತಾಪಗಳನ್ನ ಕಳ್ಕೊಳ್ಳೋದು ಅಂತ ಆಲೋಚನೆ ಮಾಡೋದು ಸರಿಯ? ಅವನು ನಮಗೆ ತಾಪ ಕೊಡೋದೇ ಒಳ್ಳೆಯದಕ್ಕಾದರೆ ಆ ತಾಪ ಬಿಡಿಸುವಂತ ದೇವರನ್ನ ಕೇಳಬಹುದೇ? ಒಂದು ವೇಳೆ ಕೇಳಿದರೆ ಹೇಗೆ ಕೇಳಬೇಕು? ಒಳಗಿನ ಚಿಂತನೆ ಹೇಳುತ್ತಾರೆ. ಭಗವಂತನನ್ನ ಇಡೀ ತಾಪವೇ ಕೊಡಬೇಡ ಅಂತ ಕೇಳಬಾರದಂತೆ. ಯಾಕೆ? ನಮ್ಮದೇ ಆದ ಪ್ರಾರಬ್ಧ ಕರ್ಮ ಖರ್ಚಾಗಬೇಕು. ನಾನಾ ಪಾಪ ಕರ್ಮ ಮಾಡಿರ್ತೇವೆ, ಅದು ಉಣ್ಲೇಬೇಕು ನಾವು. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ, ಕೋಟಿ ಕಲ್ಪಗಳಾದರೂ ಕೂಡ ನಾವು ಮಾಡಿದ್ದು ಉಣದೇ ಅದು ಹೋಗಲ್ಲ. ಅಂತಹ ಕಾಲಕ್ಕೆ ದೇವರಲ್ಲಿ ಏನು ಕೇಳಬೇಕು ಅಂದರೆ ಈ ಮೂರು ವಿಧ ತಾಪಗಳು ಬಾರದಂತೆ ಮಾಡಯ್ಯ ಅಂತ ಕೇಳಬಾರದು. ಅದು ಕೊಡಯ್ಯ, ಕೊಟ್ಟರೂ ಅದು ಮನಸ್ಸಿಗೆ ಬಾರದಂತೆ ಮಾಡಯ್ಯ. ದುಃಖಗಳೇನೋ ಬರ್ತಾ ಇರುತ್ತೆ, ಅದು ಮನಸ್ಸಿಗೆ ಹತ್ತೋದೇ ಇಲ್ಲ ಅಂದರೆ. ಈಗ ಚಿಕ್ಕ ಹುಡುಗ ಇರ್ತಾನೆ, ಮನೆಯಲ್ಲೆಲ್ಲ ಇರ್ತಾರೆ, ಏನೋ ತೊಂದರೆ ಬಂದಿರುತ್ತೆ. ತೊಂದರೆ ಬಂದಿದ್ದಾಗ ಅಪ್ಪನಿಗೂ ದುಃಖ, ಯಾಕೆ ಆ ತೊಂದರೆ ಬಂದಿದೆ, ತೊಂದರೆ ಬಂದದ್ದು ಮನಸ್ಸಿಗೆ ಗೊತ್ತಾಗ್ತಾ ಇದೆ, ಅದಕ್ಕೆ ದುಃಖ ಅಪ್ಪನಿಗೆ. ಅಮ್ಮನಿಗೂ ದುಃಖ, ಬೆಳೆದ ಮಕ್ಕಳಿಗೂ ದುಃಖ, ತೊಂದರೆ ಬಂದಿದೆ ಅಂತ ಗೊತ್ತಾಗಿದ್ದಕ್ಕೆ. ತೊಂದರೆ ಏನು ಎಲ್ಲರಿಗೂ ಬಂದಿದೆ, ಆದರೆ ಚಿಕ್ಕ ಮಗುವಿದೆ ಅದಕ್ಕೂ ತೊಂದರೆ ಬಂದಿದೆ, ಅದಕ್ಕೇನು ಗೊತ್ತಿಲ್ಲ. ತೊಂದರೆಯ ಬಿಸಿ ಅದಕ್ಕೆ ತಗಲ್ತಾ ಇಲ್ಲ, ಅದಕ್ಕೇನು ಮಾಡ್ತಾ ಇದೆ? ಖುಷಿಯಾಗಿ ನಗ್ತಾ ಇರುತ್ತೆ, ಖುಷಿಯಾಗಿ ನಗ್ತಾ ಇರುತ್ತೆ. ದೃಷ್ಟಾಂತ ಕೊಡಬೇಕಾದ್ರೆ ಒಬ್ಬರು ಹೋಗಿದ್ರು ಪಾಪ, ಎಲ್ಲಿಂದ ಬರೋ ಕಾಲಕ್ಕೆ ಗಾಡಿಯಲ್ಲಿ ಬರ್ತಾ ಇದ್ದಾರೆ ಬೇರೆ ಊರಿಂದ ಈ ಊರಿಗೆ ಇಬ್ಬರು. ಬರುವ ಕಾಲಕ್ಕೆ ಆಕ್ಸಿಡೆಂಟ್ ಆಗಿದೆ, ಇಬ್ಬರು ಆ ಸ್ಥಳದಲ್ಲೇ ಹೋದರು. ಇಬ್ಬರ ವಯಸ್ಸು ಸುಮಾರು 40-45 ಒಳಗೇನೆ ಗಂಡಸು. ಇಬ್ಬರಿಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಕಣ ಕರಕೊಂಡು ಬಂದಿದ್ದಾರೆ, ಇಟ್ಟಿದ್ದಾರೆ, ಎಲ್ಲರೂ ಅಳತಾ ಇದ್ದಾರೆ. ಮಗು ಅಪ್ಪ ದಿನಾಗೂ ಚಾಕ್ಲೇಟ್ ಕೊಡ್ತಾನಲ್ಲ, ಅದು ಕೊಡ್ಲಿಕ್ಕೆ ಮಲಕೊಂಡಿದ್ದಾಗ ಎಬ್ಬಿಸಿ ಕೇಳುವ ಅಭ್ಯಾಸ ಅದಕ್ಕೆ, ಅದಕ್ಕೇನು ಗೊತ್ತಿಲ್ಲ. ಅದು ಬಂದು ಅಪ್ಪ ಹೇಳು ಅಂತ ನಗತಾ ಕೇಳುತ್ತಾ ಇದೆ. ಎಲ್ಲರಿಗೂ ಕರಳು ಕಿತ್ತುವ ಸನ್ನಿವೇಶ. ಆದರೆ ಅಲ್ಲಿ ನೋಡಬೇಕಾಗಿದ್ದು ಆ ಮಗುವಿಗೂ ದುಃಖವೇ, ಅದು ದುಃಖ ಬಂದಿದೆ, ಮನಸ್ಸಿಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಗತಾ ಕೇಳುತ್ತಾ ಇದೆ. ಇಲ್ಲಿ ನಮಗೆ ಆಗ್ಬೇಕು ಅಂದರೆ ದುಃಖ ಬಂದದ್ದು ಗೊತ್ತಿದ್ರೂ ಕೂಡ ಆ ಮಗು ಹೇಗೆ ಸಂತೋಷವಾಗಿದೆಯೋ ಆ ರೀತಿ ಇರುವಂತೆ ನಮ್ಮ ಸ್ಥಿತಿ ಆಗಿಬಿಟ್ರೆ ಆವಾಗ ನಮಗೆ ದುಃಖ ಬಂದರೂ ಬಂದಿಲ್ಲ ಅಂತ ಇರಬಹುದು. ಆವಾಗ ಹೇಳುತ್ತಾರೆ ಈ ಮೂರು ರೂಪಗಳ ಚಿಂತನೆ ಯಾಕೆ ಮಾಡಬೇಕು? ನಮಗೆ ನಮ್ಮ ಕರ್ಮಾನುಸಾರ ಮೂರು ವಿಧ ತಾಪಗಳನ್ನ ಆ ಭಗವಂತ ಕೊಟ್ಟೇ ಕೊಡುತ್ತಾನೆ. ಯಾವ ರೂಪಗಳಿಂದ? ಈ ಮೂರು ರೂಪಗಳಿಂದ ಕೊಟ್ಟೇ ಕೊಡುತ್ತಾನೆ. ಒಂದು ವೇಳೆ ಆ ಮೂರು ತಾಪಗಳನ್ನ ಇವನು ತೆಗೆದು ಬಿಡುತ್ತಾನೆ ಅಂದ್ರೆ ಆ ಮೂರು ರೂಪಗಳ ಪರಿಚಯ ಮಾಡಿಕೊಟ್ಟದ್ದು, ನಾವು ಆ ಮೂರು ರೂಪಗಳ ನೆನಪನ್ನು ತಂದುಕೊಂಡದ್ದು ಸಾರ್ಥಕ ಆದೀತು. ಸ್ವಾಮಿ ಈ ಮೂರು ರೀತಿಯಾದ ತಾಪಗಳನ್ನ ಪರಿಹಾರ ಮಾಡು ಅಂತ ಕೇಳಿದರೆ ಸಬ್ಜೆಕ್ಟ್ ಸರಿ ಹೋಗುತ್ತೆ. ಆದರೆ ಈ ಮೂರು ತಾಪಗಳು ಕೊಡೋದು ಇವನೇ ಅಂತ ಹೇಳುತ್ತಾ ತಾಪಗಳ ಕಳೆಯಬೇಡ ಅಂತ ಕೇಳಿಕೋಬೇಕಯ್ಯ ಅಂದರೆ ತಾಪ ಒಳ್ಳೆದಕ್ಕಾಗಿ ಕೊಡ್ತಾ ಇದೆಯಾ ದುಃಖಗಳು ಅಂತ ತಿಳ್ಕೊಂಡು ತಾಪ ಕಳೆಯಬೇಡ ಅಂತ ಕೇಳಬೇಕು. ತಾಪ ಕಳೆಯುವಂತ ಕೇಳಬಾರದು. ಮತ್ತಂಥ ಕಾಲಕ್ಕೆ ಈ ಮೂರು ರೂಪಗಳ ಪರಿಚಯ ಯಾಕೆ? ಅವಾಗ ಹೇಳ್ತಾರೆ ಈ ಮೂರು ರೂಪಗಳ ಪರಿಚಯ ಮಾಡುವುದು ಯಾಕೆ ಅಂದರೆ ತಾಪ ಕಳಿ ಅಂತ ಕೇಳಬಾರದು, ತಾಪ ಕಳಿ ಅಂತ ಕೇಳಲಿಕ್ಕೆ. ಅಯ್ಯೋ ಮತ್ತೆ ತಾಪ ಕಳಿಬಾರದು ಅಂತೀರಿ, ಅಂದ್ರೆ ಕಳಿ ಅಂತ ಕೇಳಬಾರದು ಅಂತೀರಾ, ಮತ್ತು ತಾಪ ಕಳಿ ಅಂತ ಅದು ಹೇಗೆ ಅಂದ್ರೆ ರಹಸ್ಯ ತಾಪ ಕೊಡು, ತಾಪ ಕೊಡು, ತಾಪ ನನ್ನ ಮನಸ್ಸು ಮುಟ್ಟದಂತೆ ಮಾಡು. ತಾಪ ಇದ್ರೂ ಕೂಡ ಇಲ್ಲದಂತೆ ಆಗಿಬಿಡುತ್ತೆ, ಮನಸ್ಸಿಗೇನು ಹಚ್ಚಿಕೊಳ್ಳಲ್ಲ, ಕಲ್ಲಿರುತ್ತಾರೆ, ಸಂತೋಷವಾಗಿರ್ತಾರೆ. ಪಕ್ಕದವರು ತುಂಬಾ ದುಃಖ ಪಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ ಎಲ್ಲರಿಗೂ ಇವರಿಗೇನು ಇಲ್ಲ ರೀ, ನಾನೇ ಒದ್ದಾಡಬೇಕು, ಎಲ್ಲ ದುಃಖ ನಂದೆ. ಇವರು ಪ್ರಶಾಂತವಾಗಿರ್ತಾರೆ, ಟಚ್ ಮೀ ನಾಡ್ತಾರೆ ಇರ್ತಾರೆ ಅಂತ. ಯಾಕೆ? ಇವರಿಗೆ ಪ್ರಪಂಚದಲ್ಲಿರೋ ದುಃಖವೆಲ್ಲ ಪಡೋ ಆರಂಭ ಇವರಿಗೆ ಕೊಟ್ಟಾನ ದೇವರ, ಅದಕ್ಕೆ ದುಃಖ ಪಡಿಸ್ತಾನೆ. ಅವರಿಗೆ ಯಾವ ದುಃಖ ಬಂದರೂ ಕೂಡ ಮನಸ್ಸಿಗೆ ಕೊಡೋದೇ ಇಲ್ಲ, ಅವರು ಮನಸ್ಸಲ್ಲಿ ಹಿಡಿಸಿಕೊಳ್ಳೋದೇ ಇಲ್ಲ, ತಲೆಯಲ್ಲಿ ಯಾವುದೋ ಕಡೆ ಡೈವರ್ಟ್ ಆಗಿರುತ್ತೆ ತಲೆ. ಅಂಥ ಕಾಲಕ್ಕೆ ಅವರಿಗೆ ದುಃಖವೇ ಇರಲ್ಲ, ಪ್ರಶಾಂತವಾಗಿರ್ತಾರೆ, ಮಿಕ್ಕವರಲ್ಲೇ ಅಳತಾ ಇರ್ತಾರೆ. ಹಾಗೆ ನಿಜವಾದ ಜೀವನದಲ್ಲಿ ಯಾವ ದುಃಖವೇ ಬಂದರೂ ಕೂಡ ಅದನ್ನ ಸೀರಿಯಸ್ ಆಗಿ ತಗೊಳ್ಳದೆ ಟೇಕ್ ಇಟ್ ಈಸಿ ಅಂತ ಆ ಬುದ್ಧಿ ಬರಬೇಕಾ? ಎಲ್ಲಾ ದುಃಖಗಳು ಬರ್ತಾ ಇದ್ರೂ ಯಾವ ದುಃಖ ಇಲ್ಲದವ ಹೇಗಿರ್ತಾನೋ ಹಾಗಿರಬೇಕ? ಈ ಮೂರು ರೂಪಗಳ ಚಿಂತನೆ ಮಾಡಿ. ಇಷ್ಟು ರಹಸ್ಯ ಹೇಳ್ತಾ ಇದ್ದಾರೆ. ಆ ಮೂರು ತಾಪಗಳನ್ನ ಕೊಡ್ಲೇಬೇಡ ಅಂತ ಕೇಳಬೇಡಿ, ಕೊಟ್ಟರು ನನ್ನ ಮೇಲೆ ಕೆಲಸ ಮಾಡದಂತೆ ಮಾಡಯ್ಯ. ಅದು ಹೇಗ್ರಿ ಮಾಡೋದು? ತಾಪ ಕೊಡಬೇಕು, ನನ್ನ ಮೇಲೆ ಕೆಲಸ ಮಾಡದಂತೆ ಮಾಡಬೇಕು ಅಂದ್ರೆ ಅವ ಹೇಳ್ತಾರೆ ಆ ದೇವರ ಸ್ಮರಣೆಯಿಂದ ಏನಾಗುತ್ತೆ, ದೇವರಲ್ಲಿ ಭಕ್ತಿ ಹುಟ್ಟುತ್ತೆ. ಆಪರೇಷನ್ ಮಾಡುವ ಕಾಲಕ್ಕೆ ಡಾಕ್ಟರ್ ಕಾಲೋ ಕೈಯೋ ಕೊಯ್ತಾನೆ ಇರ್ತಾರೆ, ಆದರೆ ಪೇಷಂಟ್ ನಗ್ತಾ ಇರ್ತಾನೆ. ಅಲ್ಲ, ಕಾಲು ಕೈ ಚೂರು ಸೂಜಿ ಚುಚ್ಚಿದ್ರೇನೆ ನೋವಾಗುತ್ತೆ, ಕೈ ಕಾಲು ಕೊಯ್ತಾ ಇದ್ರೆ ಹೇಗೆ ನಗ್ತಾನೆ? ಮತ್ತಿನ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಹಾಗೆ ಈ ಮೂರು ರೂಪಗಳ ಚಿಂತನೆ ಮಾಡಿದರೆ ಆಧ್ಯಾತ್ಮ ಅಧಿಭೂತ ಅಧಿದೈವ ಏನು ವಿಶೇಷವಾದಂತಹ ತಾಪಗಳು ಬರುತ್ತೆ, ಬಂದಾಗ ಭಗವಂತ ಭಕ್ತಿ ಎಂಬ ಒಂದು ವಿಶೇಷವಾದ ಔಷಧವನ್ನು ಕೊಟ್ಟರೆ ಆ ದುಃಖಗಳು ಬರ್ತಾ ಇದ್ರು ಕೂಡ ಆ ದುಃಖಗಳು ನಮಗೆ ದುಃಖವಾಗಿ ಕಾಣಿಸೋದೇ ಇಲ್ಲ, ನಗತಾ ಇರ್ತೇವೆ, ಸಂತೋಷವಾಗಿರ್ತೇವೆ. ಯಾಕೆ? ಅಲ್ಲಿರುವ ಭಗವಂತನ ಚಿಂತನೆ ಸದಾ ಬರ್ತಾ ಇರುತ್ತೆ. ಹೀಗೆ ಬಾಯಿಯಿಂದ ಅಂದ್ರೆ ಸಾಲದು, ಆ ದುಃಖಗಳು ಬಂದಾಗ ಭಗವಂತನ ನೆನಪಿನಿಂದ ಸಂತೋಷವಾಗಿ ಇರುವಂತೆ ಆಗಬೇಕು. ಆಗಬೇಕಾದರೆ ಪ್ರಾಕ್ಟಿಕಲ್ ಆಗಿ ಈ ಮೂರು ರೂಪಗಳನ್ನು ಸತತ ನೆನೆಯಬೇಕು. ಅಧ್ಯಾತ್ಮ ಅಧಿಭೂತ ಅಧಿಯಜ್ಞದ ಮೂರು ರೂಪಗಳು. ಆ ಮೂರು ರೂಪಗಳು ಯಾವುದೂ ಅಲ್ಲ, ವಿಶ್ವ ತೈಜಸ ಪ್ರಾಜ್ಞ ಅಂತ ಮೂರು ರೂಪಗಳೇ. ಆ ಮೂರು ರೂಪಗಳೇ ನಮ್ಮ ಇಡೀ ಜೀವನದ ನಿಯಾಮಕ ರೂಪಗಳು. ಇರೋದೇ ಮೂರವಸ್ಥೆಗಳು, ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ್ಯವಸ್ಥೆ. ಈ ಮೂರವಸ್ಥೆಗಳಿಗೂ ನಿಯಾಮಕ ಯಾವ ರೂಪಗಳಿದೆಯೋ, ಅಂದ್ರೆ ಮೂರು ಅವಸ್ಥೆಗಳು ಬಿಟ್ಟರೆ ಬೇರೆ ಅವಸ್ಥೆ ಇಲ್ಲ ನಮಗೆ. ಆ ಮೂರರಲ್ಲೂ ನಮ್ಮ ಮೇಲೆ ಕಂಟ್ರೋಲ್ ಇರುವಂತಹ ರೂಪಗಳು ಮೂರು. ಆ ಮೂರೇ ಹೊರಗಿಂದ ಎಲ್ಲ ಕೊಡತಾ ಇವೆ. ಆ ಮೂರನ್ನು ಚಿಂತನೆ ಮಾಡಿದರೆ ಯಾವುದರ ತೊಂದರೆ ಮನಸ್ಸಿಗೆ ಬಾರದೆ ಅವನಲ್ಲೇ ಮನಸ್ಸಿದ್ದು ಎಲ್ಲ ಮರೆತು ಹೋಗ್ಲಿಕ್ಕೆ ಸಾಧ್ಯ. ಅಲ್ಲಿ ದೃಷ್ಟಾಂತ ಕೊಟ್ಟನಲ್ಲ, ಮನಸ್ಸಿಗೆ ದುಃಖ ಇದೆ ಅಂತ ಗೊತ್ತಾಗದಿದ್ರೆ, ಕಷ್ಟ ಬಂದಿದೆ ಅಂತ ಗೊತ್ತಾಗದಿದ್ರೆ ದುಃಖ ಇಲ್ಲ, ಕಷ್ಟ ಬಂದಿದೆ ಅಂತ ಗೊತ್ತಾದರೆ ದುಃಖ ಆಗುತ್ತಲ್ಲ. ಅಂದ್ರೆ ಕಷ್ಟ ಬಂದಿದೆ ಅಂತ ಗೊತ್ತಾದರೂ ಕೂಡ ದುಃಖ ಆಗಬಾರದು. ಕಷ್ಟ ಬಂದಿದೆ ಅಂತ ಗೊತ್ತಾಗಬೇಕು, ಆದರೂ ದುಃಖ ಆಗಬಾರದು. ದುಃಖ ಆಗದೆ ಸುಮ್ಮನೆ ಇರೋದಲ್ಲ, ಸುಖವಾಗಿರಬೇಕು, ರಿವರ್ಸ್ ಆಗಿ ಹಾಗಾಗಬೇಕಾ? ಅವಾಗ ಈ ಮೂರು ರೂಪಗಳ ಚಿಂತನೆ ಮಾಡಿ ಅಂತ ವಿಶೇಷವಾಗಿ ತನ್ನ ರೂಪಗಳ ಪರಿಚಯ ಆ ಚಿಂತನೆ ಮಾಡಿಕೊಡುತ್ತಾನೆ. ಆ ಮೂರು ರೂಪಗಳು ಯಾವುದೂ ಅಲ್ಲ, ನನ್ನೊಳಗಿರುವ ಸ್ವಾಮಿಯೇ ಮೂರು ರೂಪಗಳಿಂದ ನನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ ಎಂಬ ಚಿಂತನೆ ಬೇರೆ. ಇನ್ನು ಕೊನೆಗೆ ಹೇಳುತ್ತಾರೆ, ಅಂತಕಾಲೇ ಚ ಮಾಮೇವ ಸ್ಮರಂ ಮುಕ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಶ್ಯತ್ವ ಸಂಶಯ. ಅಂತ್ಯಕಾಲದಲ್ಲಿ ಮಾಂ ಸ್ಮರಂ, ನನ್ನನ್ನು ಸ್ಮರಣೆ ಮಾಡಿ. ನಾನ್ ಸ್ಮರಣೆ ಅಂದ್ರೆ ನನ್ನನ್ನು ಸ್ಮರಣೆ ಮಾಡಿ ಅಂದ್ರೆ ಅದರಲ್ಲಿ ನನ್ನನ್ನೇ ಅಂತ ಹೇಳಿಲ್ಲ, ಅಂದುಕೊಂಡ್ರೆ ಮಾಮೇವ ಸ್ಮರಣೆ. ಬರೀ ಮಾಂ ಸ್ಮರಣೆ ಹೇಳಿದರೆ ನನ್ನನ್ನು ಸ್ಮರಣೆ ಮಾಡಿ ಅಂದ್ರೆ ಇನ್ನೊಬ್ಬರನ್ನು ಸ್ಮರಣೆ ಮಾಡಿದಾಗಲೂ ಅದು ಬರುತ್ತೆ. ನನ್ನನ್ನು ಮಾಡಿದ್ರು, ಅವರನ್ನು ಮಾಡಿದ್ರು, ಅದರಲ್ಲಿ ನನ್ನ ಮಾಡಿದ್ದು ಬಂತು. ಹಾಗಲ್ಲ, ನನ್ನನ್ನೇ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೆಯವರಂ. ಯಾರಾದರೆ ಕೊನೇ ಕಾಲದಲ್ಲಿ ನನ್ನನ್ನೇ ನೆನೆದು ಪ್ರಾಣವನ್ನು ತ್ಯಾಗ ಮಾಡುತ್ತಾರೋ, ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತತ್ವ ಸಂಶಯ. ಯಾರಾದರೆ ವಿಶೇಷವಾಗಿರತಕ್ಕಂಥ ಮರಣ ಕಾಲದಲ್ಲಿ ನನ್ನನ್ನೇ ನೆನೆದು ಪ್ರಾಣತ್ಯಾಗ ಮಾಡುತ್ತಾರೋ ಅವರು ವಿಶೇಷವಾಗಿ ಮದ್ಭಾವಂ ಅಂದ್ರೆ ಹೇಳ್ತಾ ಇದ್ದಾರೆ, ನಿರ್ದುಃಖ ನಿರತಿಶಯ ಆನಂದ ಅನುಭಾವಾತ್ಮಿಕಾಂ ಸತ್ತಾಂ ಯಾತಿ. ಅಂದರೆ ನನ್ನ ಸನ್ನಿಧಾನದಲ್ಲಿ ಯಾವ ದುಃಖವೂ ಇಲ್ಲದ ಅಪರೂಪದ ಆನಂದವಾದ ಸ್ಥಿತಿಯನ್ನ ಅವನು ಪಡೆಯುತ್ತಾನೆ. ಯಾವಾಗ? ಅಂತ್ಯಕಾಲದಲ್ಲಿ ನನ್ನನ್ನೇ ಸ್ಮರಣೆ ಮಾಡಿದರೆ, ಪ್ರಾಣತ್ಯಾಗ ಮಾಡಿದರೆ. ಹೌದಾ, ದೇವರನ್ನೇ ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದ್ರೆ, ಬದುಕಿದಷ್ಟು ಕಾಲ ದೇವರನ್ನೇ ಸ್ಮರಣೆ ಮಾಡುತ್ತಾ ಇದ್ದರೆ, ಬದುಕಿದಷ್ಟು ಕಾಲ ದೇವರನ್ನೂ ಸ್ಮರಣೆ ಮಾಡುತ್ತಾ ಇದ್ರೆ ಸಾಯುವ ಕಾಲಕ್ಕೆ ದೇವರೂ ನೆನಪಾಗ್ತಾರೆ. ಬದುಕಿದಷ್ಟು ಕಾಲ ದೇವರನ್ನೇ ನೆನಪದ್ದಾದರೆ ಸಾಯುವ ಕಾಲಕ್ಕೆ ದೇವರೇ ನೆನಪಾಗ್ತಾರೆ. ಆ ಏವಕಾರದ ಸಾರ್ಥಕ್ಕೆ ಹೇಳುತ್ತಾ ಇದ್ದಾರೆ. ಇನ್ನ ಯಂ ಯಂ ವಾಪಿ ಸ್ಮರಣ್ ಭಾವಂ ತ್ಯಜಂತಿ ಏತೇ ಕಲೇವರಂ ತಂ ತಮೇವ ಏತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಅಲ್ಲ, ನಿನ್ನನ್ನು ಸ್ಮರಣೆ ಮಾಡಿಬಿಟ್ರೆ ನಿನ್ನ ಸನ್ನಿಧಾನ ಬರುತ್ತೆ, ಮತ್ತೆ ಬೇರೆ ಸ್ಮರಣೆ ಮಾಡಿದರೆ ಹೇಳುತ್ತಾರೆ, ಯಾವ ಯಾವ ನೆನಪು ಕೊನೆಯ ಕಾಲದಲ್ಲಿ ಬರುತ್ತೋ ತದ್ಭಾವಂ ಯಾತಿ, ಆ ರೀತಿಯಾದ ಶರೀರವನ್ನ ಆ ಗತಿಯನ್ನ ಪಡೆಯುತ್ತಾನೆ. ಭರತ ಮಹಾರಾಜ ಆಶ್ರಮದಲ್ಲಿದ್ದ, ಜಿಂಕೆಯ ನಂಟು ಬಂತು, ಕೊನೆಯ ಕಾಲಕ್ಕೆ ಜಿಂಕೆಯನ್ನೇ ನೆನೆದು ಪ್ರಾಣ ಬಿಟ್ಟ. ಜಿಂಕೆಯ ಭಾವ, ಜಿಂಕೆಯಾಗಿ ಹುಟ್ಟಿದ, ಜಿಂಕೆಯಂತೆ ಹುಟ್ಟಬೇಕಾಗಿ ಬಂತು. ಅದಕ್ಕೆ ಹೇಳುತ್ತಾರೆ, ನಾವು ಕೊನೆಯ ಕಾಲದಲ್ಲಿ ಯಾವುದ್ಯಾವುದನ್ನು ನೆನೆಯುತ್ತೇವೋ, ಯಾವ ರೀತಿಯಾದ ಸ್ಮರಣೆ ಬರುತ್ತೋ ಅಂಥ ಗತಿಯನ್ನು ನಾವು ಪಡೆಯುತ್ತೇವೆ. ಯಾಕೆ? ಸದಾ ತದ್ಭಾವ ಭಾವಿತ ಅಂತ ಹೇಳುತ್ತಾರೆ. ಆ ಭಾವ ಅಂದ್ರೆ ಯಾವುದನ್ನು ಚಿಂತನೆ ಮಾಡುತ್ತಾ ಇರ್ತಾನೋ ಅದರ ಭಾವ ಅದರ ಸಂಸ್ಕಾರ ಇವನಲ್ಲಿ ಕೂತೇ ಬಿಡುತ್ತೆ. ಆದ್ದರಿಂದ ಅಂಥ ಜನ್ಮವನ್ನೇ ಇವನು ಪಡೆಯುತ್ತಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಆದ್ದರಿಂದ ಬೇಕಾಗಿದ್ದೇನು, ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧ ಚ ಮೈಯರ್ಪಿತ ಮನೋಬುದ್ಧಿ ಮಾಮೇವ ಯಶಸಿ ಅಸಂಶಯ. ಆದ್ದರಿಂದ ಕೊನೆ ಕಾಲದಲ್ಲಿ ನನ್ನನ್ನೇ ನೆನೆಯಬೇಕಾದರೆ ಅದಕ್ಕೆ ಉಪಾಯ ಇಷ್ಟೇ, ನಿತ್ಯ ಯಾವಾಗಲೂ ಕೂಡ ನನ್ನನ್ನೇ ಸ್ಮರಣೆ ಕರ್ಣ ಮಾಡಿ. ಹಾಗೆ ಯುದ್ಧ ನನ್ನನ್ನೇ ಸ್ಮರಿಸ್ತಾ ಯುದ್ಧ ಮಾಡು, ತುಂಬಾ ಕಷ್ಟ. ಮನೆಯಲ್ಲಿ ಅಡುಗೆ ಮಾಡುವಾಗ, ಪಾತ್ರ ತಿಕ್ಕುವಾಗ, ಆಫೀಸಲ್ಲಿ ಕೆಲಸ ಮಾಡುವಾಗ ದೇವರನ್ನೇ ಸ್ಮರಣೆ ಮಾಡಬೇಕು ಅಂದ್ರೆ ಇಲ್ಲ ಆಚಾರ್ಯ ಆಗಲ್ಲ, ಒಂದ್ ಕಡೆ ಆಫೀಸ್ ಕೆಲಸ ಇರುತ್ತೆ, ಒಂದ್ ಕಡೆ ನಮ್ಮ ದೇವ ಸ್ಮರಣೆ ಅಂದ್ರೆ ಎರಡೂ ಕ್ಲಬ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಮಾಡುವ ಆಫೀಸ್ ಕೆಲಸಕ್ಕೆ, ನಾವು ಮಾಡುವ ಮನೆ ಕೆಲಸಗಳಿಗೆ ದೇವರ ಚಿಂತನೆ ಮಾಡ್ಲಿಕ್ಕಾಗಲ್ಲ ಅಂದ್ರೆ ಯುದ್ಧ ಹತ್ತು ದಿಕ್ಕಿನಿಂದ ಅವರು ಮಹಾರಥರು ಅಂತವರಿಗೆ ಹೆಸರು. ಎಷ್ಟು ಅಂದ್ರೆ 10,000 ಜನ ಸುತ್ತು ನಿಂತು ಏಕಕಾಲದಲ್ಲಿ ಎಲ್ಲರೂ ಬಾಣ ಬಿಟ್ಟರೆ ಒಂದೊಂದು ನಿಶಿತವಾಗಿ ಎದೆಗೆ ನೋಡಿಬಿಡುತ್ತಾರೆ. ಅಲ್ಲಿ ಕೂಡ ಚಿಕ್ಕ ಹುಡುಗರು ಬಾಣ ಬಿಡ್ತಾರೆ, ಅವ್ರು ಹೀಗೆ ಹೊಡ್ಲಿಕ್ಕೆ ಹೋದ್ರೆ ಹಾಗೆ ಹೋಗ್ತಾ ಇರುತ್ತೆ ಬಾಣ. ಅಂಥವ್ರು ಯಾರೂ ಇಲ್ಲ, ಎಲ್ಲ ವೆಲ್ ಟ್ರೈನ್ಡ್. ಒಂದು ಸಲ ಬಾಣ ಬಿಟ್ರೆ ಅವ್ರಿಗೆ ಗುರಿ ತಪ್ಪೋದೇ ಇಲ್ಲ. ಆಚೆ ಇದ್ದವನ ಎದೆಗೆ ಹೊಡೆದರೆ ಎದೆಗೆ ಬೀಳಲೇಬೇಕು ಬಾಣ. ಹಾಗೆ ಒಬ್ಬ ವ್ಯಕ್ತಿಗೆ ಗುರಿ ಇಟ್ಟು 10,000 ಜನ ಮಹಾಯೋಧರು ಏಕಕಾಲದಲ್ಲಿ ಬಾಣ ಪ್ರಯೋಗ ಮಾಡಿದರೆ 10,000 ಜನದಿಂದ ಬರತಕ್ಕಂಥ ಬಾಣಗಳನ್ನ ಖಂಡಿಸಿ ಏಕಕಾಲದಲ್ಲಿ ಆ 10,000 ಜನಕ್ಕೆ ಒಬ್ಬನೇ 10,000 ಬಾಣಗಳಿಂದ ಉತ್ತರ ಕೊಡತಕ್ಕ ತಾಕತ್ತಿದ್ದವರನ್ನ ಮಹಾರಥರು. ದಟ್ ಮಚ್ ಕ್ಯಾಪಬಲ್, ಅಷ್ಟು ಇರ್ತಾರವರು. ಅಂದ್ರೆ ಅವರಿಗೆ ಯಾವ್ಯಾವ ದಿಕ್ಕಿನಿಂದ, ಅದರಲ್ಲೂ ಕೂಡ ಎಲ್ಲರೂ ಬರೇ ಒಂದು ತುಂಡು ಬಾಣ ಬಿಡಲ್ಲ, ಕೆಲವರು ಅಸ್ತ್ರ ಬಿಡುತ್ತಾರೆ, ಕೆಲವೊಂದು ಇನ್ನೊಂದು ಬಿಡುತ್ತಾರೆ, ಮಂತ್ರಿಸಿ ಬಿಡುತ್ತಾರೆ, ಮಾಮೂಲು ಖಡ್ಗ ಪ್ರಹಾರ ಮಾಡುತ್ತಾರೆ, ಒಂದೇ ಬಾಣ ಬಿಡಬೇಕು ಅಂತೇನಿಲ್ಲ, ಕೆಲವರು ಗದೆ ಹಾಕ್ತಾರೆ, ಇನ್ನೊಂದು ಹಾಕ್ತಾರೆ. ಅವರವರು ಈ ವ್ಯಕ್ತಿಯನ್ನ ಕೊಲ್ಲಲಿಕ್ಕೆ ಏನೇನು ಆಯುಧ ಇದೆ ಎಲ್ಲವನ್ನ ಪ್ರಹಾರ ಮಾಡುತ್ತಾ ಇರ್ತಾರೆ. ಏಕಕಾಲದಲ್ಲಿ ಎಲ್ಲರಿಗೂ ಉತ್ತರ ಕೊಡುತ್ತಾ ಅವರ ಮೇಲೆ ಮತ್ತು ಬಾಣ ಹೊಡೆದಿರಬೇಕು, ಆ ಎಲ್ಲರಿಗೂ ಉತ್ತರ ಬಂದಿರಬೇಕು. ಇದನ್ನ ಹೇಳುತ್ತಾರೆ. ಈ ರೀತಿ ಯಾರು ಮಾಡುತ್ತಾರೋ ಅವರನ್ನ ಮಹಾರಥರು ಅಂತ ಕರೀತಾರೆ. ಅಂಥ ಮಹಾರಥ ಅರ್ಜುನ. ಏಕಕಾಲದಲ್ಲಿ ಎಲ್ಲರನ್ನು ನೋಡಬೇಕು, ಯಾರ್ಯಾರಿಂದ ಏನೇನು ಬಾಣ ಬರ್ತಾ ಇದೆ ನೋಡಬೇಕು, ಬಿಡ್ತಾ ಇರಬೇಕು. ಇನ್ನೊಂದು ಕಡೆ ಚೂರಿ ಹಾಕ್ತಾ ಇರ್ತಾರೆ, ಕೆಲವರು ಇವರ ಕಡೆ ಬಾಣ ಗುರಿ ಇಟ್ಟಿರ್ತಾರೆ, ಕೆಲವರು ಆ ರಥಕ್ಕೆ ಚಕ್ರಗಳಿಗೆ ಬಾಣ ಗುರಿ ಇಟ್ಟಿರ್ತಾರೆ, ಕೆಲವರು ಆ ಸಾರಥಿಗೆ, ಕೆಲವರು ಆ ಅಶ್ವಗಳಿಗೆ, ಕೆಲವರು ಪತಾಕಕ್ಕೆ, ಕೆಲವರು ಛತ್ರಕ್ಕೆ, ಕೆಲವರು ವಿಶೇಷವಾಗಿ ಧನುಸ್ಸಿಗೆ ಇಟ್ಟಿರ್ತಾರೆ. ಬಾಣಕ್ಕೆ ಬಾಣ ಕೊಡಬಹುದು, ಬಾಣ ಬಿಡುವ ಬಿಲ್ಲೇ ಮುರಿದು ಬಿಟ್ರೆ ಏನು ಬಿಡಬೇಕು, ಬಿಲ್ಲು ಮುರಿದು ಇನ್ನೊಂದು ಬಿಲ್ಲು ತಗೊಂಬೋದ್ರೊಳಗೆ 10,000 ಬಾಣಗಳು ಬಂದು ಶರೀರದಲ್ಲಿ ಚುಚ್ಚಿದತ್ತೆ ಹೋಗ್ತಾನವ. ಅಂಥ ಕಾಲಕ್ಕೆ ತನ್ನ ಯಾವ ಯಾವ ಬಾಣ ಹೇಗೆ ಬರ್ತಾ ಇದೆ ಅಂತ ನೋಡಿ ಪ್ರಯೋಗ ಮಾಡುವ ಕಾಲಕ್ಕೆ ಹಾ ದೇವರ ನೆನಪಿರಬೇಕು. ಏನಂತ, ಪ್ರತಿಯೊಂದು ಬಾಣದಲ್ಲೂ ಆ ಬಿಡುವಂಥವರಲ್ಲೆಲ್ಲ ದೇವರ ಸ್ಮರಣೆ ಇರಬೇಕು. ಬಿಡುವಂಥವರಲ್ಲಿ ದೇವರೇ ಇದ್ದು ಬಿಡಿಸ್ತಾ ಇದ್ದಾನೆ, ಇವರೆಲ್ಲ ಅಸ್ವತಂತ್ರರು ಎಂಬ ಎಚ್ಚರ ಇರಬೇಕು. ಆ ಪದಾರ್ಥಗಳಲ್ಲಿ ಬರುವ ಬಾಣಗಳಲ್ಲಿ ದೇವರ ಚಿಂತನೆ ಇರಬೇಕು. ತನ್ನಲ್ಲಿ ನಿಂತು ದೇವರೇ ಇಂದ್ರಿಯಗಳ ಮೂಲಕ ಈ ಯುದ್ಧವನ್ನು ಮಾಡಿಸ್ತಾ ಇದ್ದಾನೆ ಎಂಬ ನೆನಪಿರಬೇಕು. ಅದರಲ್ಲಿ ಕೆಲವರು ಹೀಯಾಳಿಸಿ ನಗೋದು, ಮಾತಾಡೋದು, ಅವಹಾಸ್ಯ ಮಾಡೋದು ಎಲ್ಲ ಮಾಡುತ್ತಾ ಇರ್ತಾರೆ. ಇನ್ನೊಬ್ಬರನ್ನು ಸಿಟ್ಟು ತರಿಸಿದರೆ ತಾನೇ ಯುದ್ಧ ಆಗೋದು, ಜಗಳ ಆಗೋದು, ಅದೆಲ್ಲ ಮಾಡುತ್ತಾ ಇದ್ರೆ ಅವರಿಗೆ ಉತ್ತರವೂ ಕೊಡುತ್ತಾ ಇರಬೇಕು. ಆ ಉತ್ತರ ಕೊಡುವಾಗ ತನ್ನ ಬಾಯಿಯಿಂದ ಬರುವ ಮಾತುಗಳಲ್ಲೆಲ್ಲ ಭಗವಂತನ ಚಿಂತನೆ ಮಾಡಬೇಕು. ಇಷ್ಟು ಮಾಡಿ ಆಚೆ ಇದ್ದವರು ತನ್ನ ಮೇಲೆ ಯುದ್ಧಕ್ಕೆ ಬರುವಾಗ ಅವರ ಮೇಲೆ ದ್ವೇಷ ಇದ್ದಿರಬಾರದು. ಯಾವ ರೀತಿಯಲ್ಲಿ ಇವರೇ ನನಗೆ ತೊಂದರೆ ಕೊಡುತ್ತಾರೆ ಎಂಬ ದ್ವೇಷ ಬಂದ್ರೆ ಮುಗಿತಲ್ಲಿಗೆ. ಸ್ವಾಮಿ ಅವರ ದೋಷಾನುಸಾರ ನನಗೆ ತೊಂದರೆ ಕೊಡಿಸ್ತಾ ಇದ್ದಾನೆ, ಬರೇ ಗೊಂಬೆಗಳಿವರು ಎಂಬ ಎಚ್ಚರದಿಂದ ಹರಿಪ್ರೀತಿಗಾಗಿ ಯುದ್ಧ ಮಾಡುತ್ತಾ ಬರಬೇಕು, ಮೇಲ್ನೋಟಕ್ಕೆ ಕೋಪ ತೋರಬೇಕು. ಮತ್ತೆ ಇದು ಪ್ರಾಕ್ಟಿಕಲ್ ಟೆಸ್ಟ್ ಅಲ್ವಾ? ಅದರಲ್ಲಿ ದೇವರ ಸ್ಮರಣೆ ಹೋಯಿತಾ, ಅದು ಪೂಜೆ ಅಲ್ಲ, ವೇಸ್ಟ್ ಆಗುತ್ತೆ. ಮತ್ತೆ ಅರ್ಜುನನಿಗೆ ಕೊಟ್ಟ ಬಿರುದೇನು ಅಂತ ಹೇಳಿದರೆ, ಹಾ, ಇಡೀ ಯುದ್ಧ ದೇವರ ಸ್ಮರಣೆ ಇಲ್ಲದೆ ಒಂದು ಚೂರು ಮಾಡಿಲ್ಲಂತೆ, ಅಂಥ ಯುದ್ಧ ಮಾಡಿದ ಅರ್ಜುನ ಅಂತ ಹೇಳ್ತಾರೆ. ಹಾಗಾದರೆ ಅರ್ಜುನ ಅದೆಂಥ ಭಗವಂತನ ಸ್ಮರಣೆ ಸದಾ ಮಾಡ್ತಾ ಮಾಡಿದ್ದ? ಅವಾಗ ಹೇಳ್ತಾರೆ, ಮಾಮೇವ ಅನುಸ್ಮರ, ನನ್ನನ್ನೇ ಸ್ಮರಣೆ ಮಾಡ್ತಾ ಇದೆಯಲ್ಲ. ಅವಾಗ ನನಗನ್ಸುತ್ತಪ್ಪ ಅರ್ಜುನ ಬಹಳ ದೊಡ್ಡವ, ಅದಕ್ಕೆ ದೇವರನ್ನೇ ನೆನೆಯುತ್ತಾ ಅಷ್ಟು ಯುದ್ಧ ಮಾಡಿದ. ಹೌದಾ? ಅವರು ಯುದ್ಧ ಮಾಡಿದರ, ಅವರಷ್ಟು ದೊಡ್ಡ ಕೆಲಸ ಮಾಡಿದರ, ಮತ್ತೆ ನಿಮಗೆ ನಿಮ್ಮ ಆಫೀಸ್ ಕೆಲಸ ದೇವರ ಸ್ಮರಣೆಯಿಂದ ಆಗ್ತಾ ಇಲ್ಲ, ನಿಮ್ಮ ನಿಮ್ಮ ಮನೆ ಕೆಲಸಗಳು ದೇವರ ಸ್ಮರಣೆಯಿಂದ ಆಗ್ತಾ ಇಲ್ಲಲ್ಲ, ಅವಾಗ ಆಗಬೇಕಾ? ಆಗಬೇಕಾದ್ರೆ ಈ ಸ್ಮರಣೆ ಇರಲಿ. ಆ ಅರ್ಜುನನೊಳಗೆ ನಿಂತು ಅಂಥ ರೀತಿಯಾದ ಸ್ಮರಣೆ ಕೊಟ್ಟ ಬಿಂಬಮೂರ್ತಿ ಯಾರಿದ್ದಾರಲ್ಲ, ಅವನೇ ನನ್ನ ಬಿಂಬಮೂರ್ತಿ ಎಂಬ ಚಿಂತನೆ ಬಂದರೆ, ಆ ಸ್ವಾಮಿ ಆ ಚಿಂತನೆಗೆ ಪ್ರಸನ್ನನಾಗಿ ನಮ್ಮಿಂದಲೂ ಆ ಕಾರ್ಯ, ನಮ್ಮಿಂದ ಎಷ್ಟು ಯೋಗ್ಯತೆಯಿಂದ ಎಷ್ಟು ಮಾಡಿಸಬೇಕೋ ಅಷ್ಟು ಕಾರ್ಯ ಮಾಡಿಸ್ತಾನೆ. ಇದು ಗುಣಚಿಂತನೆಯ ಫಲ ಅಂದ್ರು. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ. ತಸ್ಮಾತ್ ಸರ್ವೇಷು ಕಾರ್ಯೇಷು ಮಾಂ ಅನುಸ್ಮರ ಯುದ್ಧ ಚ ಮೈ ಅರ್ಪಿತ ಮನೋಬುದ್ಧಿ. ಮನಸ್ಸು ನನ್ನಲ್ಲೇ ಇಟ್ಟಿರಬೇಕು, ಬುದ್ಧಿ ನನ್ನಲ್ಲೇ ಇಟ್ಟಿರಬೇಕು, ಇಟ್ಟು ಆ ವಿಶೇಷವಾಗಿರತಕ್ಕಂಥ ಯುದ್ಧ ಮಾಡು ಅಂದ್ರು. ಅವಾಗ ಸಂಶಯ ಬರುತ್ತೆ, ದೇವರಲ್ಲಿರ್ತಾನೆ ಎಲ್ಲೋ ಮನಸ್ಸಲ್ಲೋ ಎಲ್ಲೋ ಕೂತಿರ್ತಾನೆ, ಆ ದೇವರಲ್ಲೇ ಮನಸ್ಸು ಇಟ್ಟು ಯುದ್ಧ ಹೇಗೆ ಮಾಡಬೇಕು? ಮನಸ್ಸು ಒಂದು ಕಡೆ ಇರುತ್ತೆ, ಒಂದ ದೇವರಲ್ಲಿರಬೇಕು ಅಥವಾ ಇವರಿಗೆ ಇವರು ವ್ಯಕ್ತಿಗಳಲ್ಲಿರಬೇಕು. ಅವಾಗ ಹೇಳಿದ್ರು, ದೇವರು ಎಲ್ಲೋ ಇದ್ದಾನೆ ಅಂತ ಮನಸ್ಸಿಡಬೇಡ, ಆ ಯುದ್ಧ ಮಾಡುವಂತಹ ವ್ಯಕ್ತಿಗಳಲ್ಲೇ ದೇವರಿದ್ದಾರೆ ಅಂತ ಅಲ್ಲಿರುವ ದೇವರಲ್ಲೇ ಮನಸ್ಸಿಡೋದು ಯುದ್ಧ. ಮಾಮೇವ ಯಶಸಿ ಅಸಂಶಯ. ಆದ್ದರಿಂದ ಮೈಯರ್ಪಿತ ಮನೋಬುದ್ಧಿ ಅಂದ್ರೆ ಅರ್ಥ ಹೇಳುತ್ತಾರೆ. ಹಾಗಾದರೆ ಅರ್ಜುನ, ನಿನ್ನ ಮನಸ್ಸು ಬುದ್ಧಿ ನನ್ನಲ್ಲೇ ಇದ್ದು ಯುದ್ಧ ನಡೆಯಬೇಕಾ? ಅವಾಗ ಹೇಗೆ ಮಾಡಬೇಕು ಅಂತ ಸಂಶಯ ತಾನೆ. ಅವಾಗ ನೋಡು, ನಿನ್ನ ಮನಸ್ಸಲ್ಲಿದ್ದು ನಿನ್ನ ಬುದ್ಧಿಯಲ್ಲಿದ್ದು ನನ್ನ ಕಡೆಯೇ ಬರಬೇಕಾದರೆ ನಾನೇ ಮಾಡಬೇಕದನ್ನ, ನಾನೇ ಮಾಡಬೇಕದನ್ನ. ಅದಕ್ಕೆ ನಿನ್ನ ಮನಸ್ಸು ಬುದ್ಧಿಗಳನ್ನ ಮೈಯರ್ಪಿತ ಮನೋಬುದ್ಧಿ ನನ್ನ ಶರಣಾಗತನಾಗಿಬಿಡು ಸ್ವಾಮಿ. ಈ ಬುದ್ಧಿ ಮನಸ್ಸು ನಿನ್ನ ಅಧೀನವಯ್ಯ, ನೀನೇ ಈ ಎರಡನ್ನು ನಿನ್ನ ಕಡೆಗೆ ಸತತ ಕರಕೊಂಡು ಹೋಗಬೇಕಷ್ಟೇ, ಬೇರೆ ಗತಿ ಇಲ್ಲ ಅಂತ ನನ್ನ ಶರಣಾಗತನಾದರೆ ನಾನೇ ನಿನ್ನ ಮನಸ್ಸಲ್ಲಿ ಬುದ್ಧಿಯಲ್ಲಿ ನಿಂತು ನಿನ್ನ ಮನಸ್ಸು ಬುದ್ಧಿಗಳನ್ನ ನನ್ನ ಕಡೆಗೆ ಕರಕೊಂಡು ಬಂದು ಸದಾ ನನ್ನನ್ನೇ ಸ್ಮರಣೆ ಮಾಡುತ್ತಾ ಯುದ್ಧ ಮಾಡುವಂತೆ ಮಾಡುತ್ತೇನೆ ಎಂಬ ಅಪರೂಪದ ಬಿಂಬನ ಚಿಂತನಾ ರಹಸ್ಯವನ್ನ ಹೇಳಿಕೊಡುತ್ತಾ ಇದ್ದಾರೆ. ಇನ್ನು ಹೇಳ್ತಾರೆ, ಅದೆಲ್ಲ ಹೀಗೆ ಮಾಡಬೇಕಾದರೆ ಎಲ್ಲರೂ ಇರ್ತಾರೆ, ಅವರನ್ನು ನೋಡ್ತಾ ಇರಬೇಕು, ಅಲ್ಲಿ ಯುದ್ಧ ಮಾಡಬೇಕು, ಇನ್ನೊಂದು ಕಡೆ ನಿನ್ನನ್ನು ಸ್ಮರಣೆ ಮಾಡಬೇಕು. ಆ ಯುದ್ಧ ಮಾಡುವ ಕಾಲಕ್ಕೆ, ಇದು ಮಾಮೂಲಾಗಿ ಮಾತಾಡೋ ಕಾಲಕ್ಕೆ ದೇವರ ಸ್ಮರಣೆ ಇರಲ್ಲ, ಅಂತಹದ್ದು ಇನ್ನೊಬ್ಬರು ಹೊಡಿತಾ ಇರ್ತಾರೆ, ಬಾಣದ ಪೆಟ್ಟಾಗ್ತಾ ಇರುತ್ತೆ, ನೋವಾಗ್ತಾ ಇರುತ್ತೆ, ಎಂಥ ಭೀಕರ ಪರಿಸ್ಥಿತಿ, ಅಂಥ ಕಾಲಕ್ಕೆ ದೇವರ ಸ್ಮರಣೆ ಎಲ್ಲಿ ಬರುತ್ತೆ? ಮನೆಯಲ್ಲೂ ಚೂರು ಕಾರ್ಯಕ್ರಮ, ಹೋಮಾನ ಹೋಮನೋ ಇನ್ನೊಂದು ಮತ್ತೊಂದು ಇಟ್ಟುಕೊಂಡ್ರೆ, ಸತ್ಯನಾರಾಯಣ ಪೂಜೆ ಇಟ್ಟುಕೊಂಡು ಒಂದು 20 ಜನನ ಕರೆದರೆ ಸಾಕು, ಅವರನ್ನ ನೋಡಿಕೊಂಡು ಊಟ ಮಾಡಿ ಕಳಿಸೋಷ್ಟೊತ್ತಿಗೆ ಸಾಕು ಸಾಕಾಗತ್ತೆ. ಏನು ಎದುರೇ ಆಯಾಸ ಬರ್ತಾ ಇರುತ್ತೆ, ದೇವರೆಲ್ಲೋ ಗೋವಿಂದ ಆ ಕೆಲಸ ಮುಗಿದ್ರೆ ಸಾಕಯ್ಯ ಅಂತ ಕೂತಿರ್ತಾರೆ. ಅಂಥದ್ದು ಸಾಯೋ ಪರಿಸ್ಥಿತಿ ದೇವರ ನೆನಪಾಗುತ್ತಾ ಅವ್ರು ಹೇಳುತ್ತಾರೆ, ಇದನ್ನಾಗಬೇಕಾ? ಅದು ಬರಬೇಕಾದ್ರೆ ಅಭ್ಯಾಸ ಯೋಗ ಯುಕ್ತೇನ. ಯಾವಾಗಲೂ ದೇವರ ಸ್ಮರಣೆ ಸದಾ ಬರಬೇಕಾ? ಅದಕ್ಕೆ ಸತತ ಅಭ್ಯಾಸ ಬೇಕು. ಅಂದರೆ ನನಗೆ ಕೊನೆ ಕಾಲದಲ್ಲಿ ದೇವರನ್ನೇ ನೆನೆಯಬೇಕು. ಹಾಗಾದರೆ ಇವತ್ತಿನಿಂದ ನಾನು ಪ್ರತಿಯೊಂದು ಕ್ಷಣ ದೇವರಲ್ಲೇ ಇಡಲಿಕ್ಕೆ ಪ್ರಯತ್ನ ಸತತ ಮಾಡಬೇಕು. ನನ್ನಲ್ಲಿ ಹಂಬಲ ಹುಟ್ಟಬೇಕು. ಯಾವುದಾದ್ರೂ ಕೆಲಸ ಒಂದು ಮಾಡಬೇಕಾದ್ರೆ ಅದಕ್ಕೆ ಮೂರು ಬೇಕಂತೆ. ಏನದು? ನೆಸೆಸಿಟಿ ಇರಬೇಕು, ಅವಶ್ಯಕತೆ ಇರಬೇಕು. ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ಸ್ ಅಂತ ಹೋಗಲು, ಆ ಅವಶ್ಯಕತೆ ಇರಬೇಕು, ಅದರಲ್ಲಿ ಆಸಕ್ತಿ ಇರಬೇಕು. ಹೌದಲ್ವ? ಆಸಕ್ತಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಅಷ್ಟೇ ಅಲ್ಲ, ಅದರೊಳಗೆ ಪೇಷನ್ಸ್ ಇರಬೇಕು. ಪೇಷನ್ಸ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಅದರ ಬಗ್ಗೆ ವಿಶೇಷವಾಗಿ ಇಂಕ್ಲಿನೇಷನ್ ಅಂದ್ರೆ ಆಸಕ್ತಿ, ವಿಶೇಷವಾಗಿ ಅವಂದ್ರೆ ಅದರ ಪ್ರಯೋಜನದ ಉದ್ದೇಶ ಗೊತ್ತಿರಬೇಕು. ಹಾಗಾದರೆ ಇಲ್ಲಿ ನಮ್ಮ ಮನಸ್ಸು ದೇವರಲ್ಲೇ ಇರಬೇಕಾದ್ರೆ ನಮ್ಮ ಬದುಕು ದೇವರ ಸ್ಮರಣೆಗಾಗಿ ಮೀಸಲಾಗಿದ್ದು ಎಂಬ ಎಚ್ಚರ ಸದಾ ಇರಬೇಕು. ಅದೇ ಮರೆತು ಹೋಗ್ತಾ ಇರ್ತೇವೆ, ಬೇರೆ ಎಲ್ಲ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ದೇವರ ಸ್ಮರಣೆ ಕಡಿದಾಗ ಸಾರಿ ಅದು ಬ್ಯುಸಿ ಅಂತ ಆಗಲ್ಲ, ನಾಳೆ ನೋಡೋಣ ಅಂತ ದೇವರಿಗೆ ಹೇಳಿ ಹೋಗ್ತಾ ಇರ್ತೇವೆ ಅಲ್ವಾ. ದೇವರು ಹೇಳ್ತಾನೆ, ನಾನು ಇಂಪಾರ್ಟೆಂಟ್, ನನ್ನ ಕೆಲಸ ಇಂಪಾರ್ಟೆಂಟ್, ಸದ್ಯಕ್ಕೆ ಇದೇ ಸ್ವಾಮಿ, ಮತ್ತೆ ನೋಡ್ತೇನೆ ನಾನು, ನೀನು ಯಾವಾಗಿರ್ತೀಯ, ಈ ಕೆಲಸ ಇಂಪಾರ್ಟೆಂಟ್ ಹೋಗ್ತೇನೆ ಅಂತ ಹೋಗ್ಬಿಡ್ತಾ ಇರ್ತೇವೆ. ಹೌದಲ್ವ? ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವುದು ಮುಖ್ಯ, ನಮ್ಮ ಕೆಲಸಗಳು ಇದ್ದೇ ಇರುತ್ತೆ. ಕೊನೆಗೆ ನಾವು ಪ್ರಾಣ ಬಿಟ್ಟು ಬಿಟ್ಟಿದ್ರು ಕೂಡ ಫೋನ್ ಬರ್ತಾನೇ ಇರುತ್ತೆ. ಇಲ್ಲಾರು ಈ ಪ್ರಾಣ ಬಿಟ್ಟಿದ್ದಾರೆ, ಸ್ವಲ್ಪ ನೋಡಿ ಇನ್ನ ಪ್ರಾಣ ಇದೇನು, ಕೊನೆಯ ಮೂಮೆಂಟ್ ಅಲ್ಲ, ಆದರೂ ನಮ್ಮ ಫೈಲ್ ಎಲ್ಲಿಗೆ ಹುಡುಕ್ಕೊಳ್ಳಿಕ್ಕೆ ಹೇಳಿ. ಇಲ್ಲ ಹೇಳಿ ಸಾಕು, ಆ ಫೈಲ್ ನಿಮ್ಗೆ ಕಾಣಿಸ್ತಾ ಇಲ್ಲ, ಯಾಕೆ ಆ ಫೈಲ್ ಅವನಿಗೆ ಗೊತ್ತು, ಆತನಿಗೆ ಗೊತ್ತು. ಅವ್ರು ಹುಡುಕ್ತಾ ಇದ್ದಾರೆ, ಅಲ್ಲಿ ನೋಡಿದ್ರೆ ಪ್ರಾಣ ಹೋಗ್ತಾ ಇದೆ, ಇವ್ರಿಗೂ ಪ್ರಾಣ ಹೋಗ್ತಾ ಇದೆ, ಏನೋ ಅರ್ಜೆಂಟ್ ಫೈಲ್ ಕಾಣಿಸ್ತಾ ಇಲ್ಲ, ಏನ್ ಮಾಡಬೇಕು? ಕೊನೆಯ ಮೂಮೆಂಟ್ ಅಲ್ಲಿ ಟ್ರೈ ಮಾಡ್ತಾರೆ, ನೋಡಿ ಸ್ವಲ್ಪ ಪ್ರಾಣ ಇದ್ರೆ ನೋಡಿ ಫೋನ್ ಕೊಡಿ, ಆ ಫೈಲ್ ಎಲ್ಲಿದೆಯೋ ಹೇಳಿ ಸತ್ತು ಹೋಗ್ಲಿ ಪರವಾಗಿಲ್ಲ, ನಮ್ ದೊಡ್ಡ ಉಪಕಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಸಾಯೋಪರ್ಯಂ ಸತ್ತ ಮೇಲೂ ಫೋನ್ ಬರ್ತಾನೇ ಇರುತ್ತೆ. ಆದ ಕಾರಣ ನಮ್ಮ ಕೆಲಸಗಳು ಎಂದೂ ಬಿಡಲ್ಲ. ಸಾಗರದ ಮುಂದೆ ತೆರೆಗಳೆಲ್ಲ ಕಮ್ಮಿ ಆದ ಮೇಲೆ ತರಂಗಗಳು ಸ್ನಾನ ಮಾಡಬೇಕು ಅಂತ ಕೂತರೆ ಹೇಗಿರುತ್ತೋ ಹಾಗೆ ನಮ್ಮ ಸಂಸಾರದಲ್ಲಿ ಎಲ್ಲ ಇಂಪಾರ್ಟೆಂಟ್, ಅನ್ಇಂಪಾರ್ಟೆಂಟ್ ಎಲ್ಲ ಇಂಪಾರ್ಟೆಂಟ್ ಆಗಿ ಕಾಣಿಸ್ತಾ ಇರುತ್ತೆ. ಯಾವಾಗಾದರೆ ನಾನೇ ಇರಲ್ಲ, ದೇವರ ಸ್ಮರಣೆಯೇ ಮುಖ್ಯ ಅಂತ ಬಂದರೆ ಆವಾಗ ವಿಶೇಷವಾಗಿ ನೆನೆಯಲಿಕ್ಕೆ ಶುರುವಾಗುತ್ತೆ. ಆ ದೇವರ ನೆನಪು ಮುಖ್ಯ ಎಂಬ ನೆನಪು ಬರಬೇಕು. ಆ ನೆನಪು ಕೊಡೋದು ಯಾರು? ರುದ್ರದೇವರು ಅಂತ ಹೇಳ್ತಾರೆ. ಅನನ್ಯ ಚೇತಾಹ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯ ಯುಕ್ತಸ್ಯ ಯೋಗಿನಃ ಹೇಳ್ತಾರೆ. ಅನನ್ಯ ಚೇತಾಹ, ಯಾರ ಚೇತಸ್ಸು, ಚೇತಸ್ಸು ಅಂದ್ರೆ ಸ್ಮರಣೆ, ಚಿತ್ತದಿಂದ ಸ್ಮರಣೆ. ಆ ಯಾರ ಚಿತ್ತ ಅನನ್ಯ ಚೇತಾಹ ಅಂದರೆ ಬೇರೊಬ್ಬರ ಕಡೆಗೆ ಹೋಗೋದೇ ಇಲ್ಲವೋ, ಅವರ ಸ್ಮರಣೆ ಸದಾ ನನ್ನನ್ನೇ ಮಾಡತಾ ಇರುತ್ತೋ. ಅಲ್ಲ, ದೇವರನ್ನೇ ನಮ್ಮ ಚಿತ್ತ ಸ್ಮರಣೆ ಮಾಡಬೇಕಾದ್ರೆ ಏನು ಮಾಡಬೇಕು? ನಾವು ಮಾಡೋದೇನಿದೆ ಅಂತ ಕೇಳಿದ್ರು. ಚಿತ್ತ ನಾಮಕ ಯತ್ರ ಯಾಸಸಿ ತತ್ರ ಗಚ್ಚತಿ ವೇ ಮನಃ. ದೇವ ನಮ್ಮ ಚಿತ್ತದಲ್ಲಿ ಚಿತ್ತ ಅಂತ ಹೆಸರಿಟ್ಟುಕೊಂಡು ತನ್ನ ಕಡೆಗೆ ಕರ್ಕೊಂಡು ಹೋದ್ರೆ ನಮ್ಮ ಚಿತ್ತ ದೇವರನ್ನು ನೋಡುತ್ತೆ. ಆತನೇ ಆ ಚಿತ್ತದಲ್ಲಿ ಇದ್ದುಕೊಂಡು ಬೇರೆ ಕಡೆ ಕರ್ಕೊಂಡು ಹೋದ್ರೆ ಬೇರೆದನ್ನೇ ನೋಡುತ್ತಾ ಇರುತ್ತೆ. ಹಾಗಾದರೆ ಅನನ್ಯ ಚೇತಾಹ, ಬೇರೆ ಕಡೆ ಅನ್ಯ ಚೇತರಲ್ಲ, ಅನನ್ಯ ಚೇತರು ಅಂದರೆ ಅನನ್ಯ ಯಾರು? ದೇವನೊಬ್ಬನೇ, ಅನ್ಯನಲ್ಲ. ಅನನ್ಯ ಅಂದ್ರೆ ಅರ್ಥ ಏನು ಹೇಳ್ತಾರೆ? ಮಿಕ್ಕವರೆಲ್ಲ ಅನ್ಯರು, ನಮಗೆ ಬೇರೆಯವರು ಅಂದ್ರೆ ನಮಗೆ ಸುಖ ಕೊಡಲಾರದವರನ್ನ ಅನ್ಯರು, ಸುಖ ಕೊಡುವವರನ್ನ ಮಾಮಕರು ಅಂದ್ರೆ ಅನನ್ಯರು. ಹಾಗಾದರೆ ಜೀವನಿಗೆ ಸುಖಪ್ರದನಾದವ ಯಾರು? ಭಗವಂತ. ಅವನನ್ನ ಅನನ್ಯ ಅಂತ ಕರೆದರು. ಅಂದ್ರೆ ನಮ್ಮಿಂದ ಸಪರೇಟ್ ಮಾಡ್ಲಿಕ್ಕಾಗಲ್ಲ, ನಮ್ಮ ಬೇರೇನೆ, ನಮ್ಮೊಳಗೇ ಇರ್ತಾನೆ, ಬಿಟ್ಟೇ ಹೋಗಲ್ಲ, ಅದಕ್ಕೆ ಅನನ್ಯ. ಆದರೆ ಮಿಕ್ಕವರೆಲ್ಲ ನಮಗೆ ಸುಖ ಕೊಡಲಾರರು, ಅವರೇ ಅಸ್ವತಂತ್ರರು, ಅವರಕ್ಕೆ ಅವರು ಅನ್ಯರಾದರು. ಅದಕ್ಕೆ ಅನನ್ಯನಾದ ಎಲ್ಲಾ ಜೀವಿಗಳಿಗೆ ಸ್ವತಂತ್ರನಾಗಿ ಸುಖಪ್ರದನಾಗಿರತಕ್ಕಂತಹ ದೇವರಲ್ಲೇ ಮನಸ್ಸು, ಚಿತ್ತ ಇದೆ. ಅಂದರೆ ಚಿತ್ತವನ್ನ ದೇವರ ಪಾದಾರವಿಂದಕ್ಕೆ, ಚಿತ್ತಗತ ಭಗವದ್ ರೂಪದ ಶರಣಾಗತಿ ಯಾರಿಗೆ ಬಂದಿರುತ್ತೆ, ಚಿತ್ತ ದೇವರಲ್ಲಿ ಹೋಗ್ಬೇಕು, ಸದಾ ದೇವರಲ್ಲೇ ಹೋಗ್ಬೇಕು. ಹಾಗಾದ್ರೆ ಏನ್ ಮಾಡಬೇಕು ಅಂದ್ರೆ ಚಿತ್ತದೊಳಗಿರುವ ದೇವರ ಚಿತ್ತವನ್ನ ದೇವರ ಹತ್ರೇ ಕರ್ಕೊಂಡು ಹೋಗ್ಬೇಕು. ಹಾಗಾದ್ರೆ ನಾವೇನ್ ಮಾಡಬೇಕು ಅಂದ್ರೆ ಚಿತ್ತದೊಳಗಿರುವ ದೇವರ ಪಾದಕ್ಕೆ ಶರಣಾಗತರಾದರೆ, ಹೇ ಸ್ವಾಮಿ, ನನ್ನ ಚಿತ್ತದೊಳಗೆ ಚಿತ್ತ ನಾಮಕನಾಗಿ ನೀನೇ ಆ ಚಿತ್ತವನ್ನ ನಿನ್ನ ಕಡೆಯೇ ಹೋಗುವಂತೆ ಮಾಡಯ್ಯ ಅಂತ ಚಿತ್ತನಾಮಕ ಭಗವಂತನಲ್ಲಿ ಶರಣಾಗತರಾದರೆ ಅವಾಗೆ ನಾವು ನಮ್ಮ ಮನಚಿತ್ತ ಯಾವಾಗಲೂ ದೇವರತ್ರ ಇರುತ್ತೆ. ಹಾಗಾದರೆ ಅನನ್ಯ ಚೇತಾಹ, ಬೇರೆ ಕಡೆ ಚಿತ್ತ ಇಲ್ಲದವ ಅಂದರೆ ಅರ್ಥ ಏನು ಅಂದರೆ ಚಿತ್ತದಲ್ಲಿರುವ ಭಗವಂತನ ಶರಣಾಗತನಾದವ, ಚಿತ್ತದೊಳಗಿರುವ ಭಗವಂತನ ಶರಣಾಗತನಾಗಿ ಆ ಭಗವಂತನಿಂದಾಗಿ ಭಗವಂತನೇ ಆ ಚಿತ್ತವನ್ನ ತನ್ನ ಕಡೆಗೆ ಸೆಳೆಕೊಂಡಿರ್ತಾನೋ, ಯಾರಿಗೆ ಭಗವಂತ ಅನುಗ್ರಹ ಮಾಡಿ ಅವರ ಚಿತ್ತದಲ್ಲಿ ತಾನೇ ಇದ್ದು ತನ್ನ ಕಡೆಗೆ ಅವರ ಚಿತ್ತವನ್ನ ಸೆಳೆಕೊಂಡಿರ್ತಾನೋ ಅಂಥವರನ್ನ ಅನನ್ಯ ಚೇತಸರು ಅಂತ ಕರೀತಾನೆ. ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ, ದೇವರಲ್ಲೇ ಮನಸ್ಸಿದೆ. ಆ ಮನಸ್ಸು ಎಷ್ಟಿರಬೇಕು? 10 ನಿಮಿಷ ಇರ್ಬೋದು ದೇವರಲ್ಲೇ, ಮತ್ತೊಬ್ಬರಬಹುದಲ್ಲ. ಅಂದ್ರೆ ಸತತಂ ಸದಾ ಕಾಲ ಇರಬೇಕು. ಸುಮ್ಮನೆ ಇಟ್ಟರೆ ಚೆನ್ನಾಗಿಲ್ಲಲ್ಲ. ಸತತಂ ಅಂದ್ರು, ಸತಂ ಅಂದ್ರೆ ತಂತಿಯಿಂದ ಕೂಡಿಕೊಂಡು, ಅಂದ್ರೆ ಒಳ್ಳೆ ಗಾನದಿಂದ ಕೂಡಿಕೊಂಡು. ಸಂತತಂ ಸತತಂ ಚಿಂತೆಯ ಅನಂತಂ, ಅದಕ್ಕೆ ಹೇಳ್ತಾ ಇದ್ದಾರೆ ಆ ಭಗವಂತನನ್ನ ಹೇಗೆ ಚಿಂತನೆ ಮಾಡಬೇಕು. ಸತತಂ ಒಳ್ಳೆ ತಂತಿಗಳಿಂದ ಕೂಡಿಕೊಂಡು, ವೀಣೆಯಿಂದ ಕೂಡಿಕೊಂಡು ದೇವರ ಚಿಂತನೆ ಮಾಡಬೇಕಂತ. ಅವಾಗಂದ್ರು ಹೊರಗಿನ ವೀಣೆ ಬೇಕಾ ಒಳಗಿನ ವೀಣೆ ಬೇಕಾ ಅಂತ ಎರಡು ಕೇಳಿದ್ರು. ಅದಕ್ಕೆ ಹೇಳ್ತಾರೆ ಒಳಗಿನ ವೀಣೆ ಯಾವುದು ಅಂದ್ರೆ ಈ ಶರೀರವೇ ದೊಡ್ಡ ವೀಣೆ, ನಾಡಿಗಳೇ ಅದರ ತಂತಿಗಳು, ಆ ತಂತಿಗಳಲ್ಲಿ ನಾಡಿಗಳಲ್ಲಿರುವ ಭಗವದ್ ರೂಪಗಳ ಚಿಂತನೆಯೇ ವೀಣಾ ವಾದನ. ಅದರ ಮೂಲಕ ಭಗವಂತನ ಚಿಂತನೆ ಮಾಡಿದವ ಸತತಂ ಚಿಂತೆಯ ಅದಾಗುತ್ತೆ. ಅಥವಾ ಹೊರಗೆ ಇದ್ರೆ ಉಪಯೋಗವಿಲ್ಲ, ಹೊರಗೂ ವೀಣೆಯನ್ನ ಹಿಡಿ ಒಳಗೂ ವೀಣೆಯನ್ನ ಹಿಡಿ. ಇದನ್ನ ರಥಾದಿ ಪ್ರಕರಣದಲ್ಲಿ ದೇಹವೇ ವೀಣ ಎಂಬುದನ್ನ ಅರಣ್ಯಕಾಚಾರ್ಯರು ಷೋಡಶಿಯಲ್ಲಿ ತಿಳಿಸಿಕೊಡುತ್ತಾರೆ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ, ಯಾರಾದರೆ ನನ್ನನ್ನ ನಿತ್ಯಶಃ ಅಂತ ಹೇಳುತ್ತಾರೆ, ಸದಾ ನನ್ನ ಯಾರು ಸ್ಮರಣೆ ಮಾಡುತ್ತಾರೋ ಅಂಥವನಿಗೆ ಏನಾಗ್ತಾನೆ ಅವನು ಅಂದ್ರೆ ನಿತ್ಯಯುಕ್ತನಾಗ್ತಾನೆ. ನಿತ್ಯಯುಕ್ತ ಅಂದ್ರೆ ನಿತ್ಯವೂ ಯೋಗ ಮಾಡಿದವ. ಯೋಗ ಅಂದ್ರೆ ಅರ್ಥ ಏನು? ದೇವರಲ್ಲೇ ಮನಸ್ಸಿಡುವ ಉಪಾಯ ಬಲ್ಲವ. ಅಂಥ ನಿತ್ಯಯುಕ್ತನಾದಿಗೆ ಅವನ ನಿತ್ಯಯುಕ್ತನಾದವನೇ ಅಂತ ಕರೀತಾರೆ ಯೋಗಿ. ನಿತ್ಯಯುಕ್ತಸ್ಯ ಯೋಗಿನಃ ಅಹಂ ಸುಲಭಃ ಪಾರ್ಥ, ನಾನು ಸುಲಭನಾಗಿದ್ದೇನೆ, ಬೇಗ ಸಿಗ್ತೇನೆ ಹೇಳಲಿಕ್ಕೆ ಇಷ್ಟೊತ್ತಾಯ್ತು. ಇದೆಲ್ಲ ಮಾಡಲಿಕ್ಕೆ ಇಷ್ಟ, ಎಷ್ಟು ಕಷ್ಟ ಇದೆಲ್ಲ ಮಾಡಿದ ಮೇಲೆ ಅವನಿಗೆ ನಾನು ಸುಲಭ ಅಂತ. ಅಲ್ಲಯ್ಯ ಇಷ್ಟು ಕಷ್ಟಪಟ್ಟ ಮೇಲೆ ಸಿಕ್ತೀಯಲ್ಲ, ನೀನು ಸುಲಭವಾಗಿ ಇಲ್ಲಿ ಸಿಕ್ಕಿದೀಯ, ಸುಲಭವಾಗಿ ಇಲ್ಲಿ ಸಿಕ್ಕಿದೀಯ, ನೀನು ಸಿಕ್ಕಿಲ್ಲಲ್ಲ. ಇಷ್ಟು ಕಷ್ಟಪಟ್ಟು ಬೇರೆ ಕಡೆ ಮನಸ್ಸು ಹೋಗ್ತಾ ಇದ್ರೆ ನಿನ್ನಲ್ಲೇ ಇತ್ತು, ನಿನ್ನನ್ನೇ ಸ್ಮರಣೆ ಮಾಡುತ್ತಾ ಇಷ್ಟು ಕಷ್ಟಪಟ್ಟ ಮೇಲೆ ಸಿಗೋ ಕಾಲಕ್ಕೆ ನಾನು ಸುಲಭವಾಗಿ ಸಿಗ್ತೇನೆ ಅಂದ್ರೆ ಈ ಕಷ್ಟ ಇಲ್ಲ, ಯಾರಿಗೆ ಕೊಡ್ಬೇಕು? ಯಾವ ಕಷ್ಟ ಇಲ್ಲದೆ ನೀನೇ ಏನು ಎವರಡಿ ಅಂತ ಪಕ್ಕದಲ್ಲಿ ಇದ್ರೆ ಹಾ ಸುಲಭವಾಗಿ ಸಿಗ್ತೀಯ. ಅದು ಸುಲಭ ಶಬ್ದಕ್ಕೆ ಅರ್ಥ ಏನು? ಇಷ್ಟು ಕಷ್ಟ ಕೊಡ್ತೀಯಲ್ಲ ಅಂದ್ರೆ ನೀ ಕಷ್ಟಪಟ್ಟದ್ದೇನಿದೆ ಅಂತ ಕೇಳುತ್ತೆ ದೇವ. ನೀನು ನಿನ್ನ ಮನಸ್ಸನ್ನ ಅದು ಬೇರೆ ಕಡೆಗೆ ಹೋಗ್ತಾ ಇದ್ರೆ ನೀನಾಗಿ ಕಷ್ಟಪಟ್ಟು ಸೆಳೆದು ನನ್ನಲ್ಲೇ ಇಟ್ಟಿದ್ದಿದ್ರೆ ಹಾ ನೀ ಕಷ್ಟಪಟ್ಟೀಯ, ಮತ್ತೆ ನಾನು ಸುಲಭವಾಗಿ ಒಲಿಯೋದು ಎಂಬುದಕ್ಕೆ ಅರ್ಥ ಏನು ಅಂತ ಕೇಳಬಹುದಾಗಿತ್ತು. ನಾನೇ ನಿನ್ನ ಮನಸ್ಸಲ್ಲಿದ್ದು, ನಿನ್ನ ಬುದ್ಧಿಯಲ್ಲಿದ್ದು, ನಿನ್ನ ಚಿತ್ತದಲ್ಲಿದ್ದು, ನಿನ್ನ ಮನಸ್ಸು ನನ್ನ ಕಡೆಯೇ ಬರುವಂತೆ ಮಾಡಿದ್ದು ನಾನೇ. ನನ್ನಲ್ಲಿ ಮನಸ್ಸು ಇಡಲೇಬೇಕೆಂಬ ಇಚ್ಛಾ ಕೊಟ್ಟದ್ದು ನಾನೇ. ನನ್ನಲ್ಲೇ ಮನಸ್ಸು ಬರಬೇಕಾದರೆ, ಚಿತ್ತ ಬರಬೇಕಾದರೆ ಚಿತ್ತದೊಳಗಿರುವ ದೇವರ ಕರುಣೆ ಬೇಕು. ಆ ಚಿತ್ತದೊಳಗಿರುವ ದೇವರೇ ಚಿತ್ತವನ್ನ ತನ್ನ ಕಡೆ ಕರೆಕೊಂಡು ಹೋಗಬೇಕೆಂಬ ಎಚ್ಚರ ಕೊಟ್ಟದ್ದು ನಾನೇ. ನಾನೇ ನನ್ನ ಎಚ್ಚರ ಕೊಟ್ಟು, ನನ್ನ ಶರಣಾಗತಿಯನ್ನು ನಿನಗೆ ಕೊಟ್ಟು, ನಾನೇ ಆ ಚಿತ್ತವನ್ನ ನನ್ನ ಹತ್ರ ಕರ್ಕೊಂಡು ಹೋದೆ. ಎಲ್ಲ ನಾನೇ ಮಾಡಿದೆ, ಮತ್ತೆ ನೀನು ಸ್ವತಂತ್ರವಾಗಿ ಮಾಡಿ ಸುಸ್ತಾಗಿದ್ದೇನು ಅಂತ ಕೇಳಿ. ಅದಕ್ಕೇನು ಸುಲಭ ಪಾರ್ಥ? ನಾನು ಸುಲಭ ಅಂದ್ರೆ ಶರಣಾಗತನಾದರೆ ಸಾಕು, ಎಲ್ಲ ನಾನೇ ಮಾಡಿಬಿಡ್ತೇನೆ. ಅಲ್ಲಿ ಹೇಳ್ತೀವಲ್ಲ ಒಂದು ಕಡೆ ಹೋದ್ರೆ ಇಲ್ಲ ರೀ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ನಾವೇ ತಗೋಬೇಕು, ಆ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಎಲ್ಲೋ ಅಪ್ಲಿಕೇಶನ್ ಫಾರ್ಮ್ ತಗೋಬೇಕು, ನಾವೇ ಫಿಲ್ ಅಪ್ ಮಾಡಬೇಕು, ಕ್ಯೂ ಆ ಅಪ್ಲಿಕೇಶನ್ ಸಿಗಲ್ಲ, ಅದಕ್ಕೊಂದು ದೊಡ್ಡ ಕ್ಯೂ ಇರುತ್ತೆ, ಅಲ್ಲಿಗೆ ಹೋಗ್ಬೇಕು ಎಲ್ಲ ಹೇಳ್ತಾ ಇರ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೋಗ್ತಿರಲ್ಲ, ಯಾರನ್ನ ಯಾರು ಕೇರ್ ಮಾಡಲ್ಲ. ನೀವು ದೇವರೇ ಗತಿ, ಏನ್ ಬೇಕಾದ್ರೂ ನಾವೇ ಕೇಳ್ಕೋಬೇಕು, ಅವರ ಪಾಡಿಗರು ಹೋಗ್ತಾ ಇರ್ತಾರೆ, ಸಮುದ್ರದಲ್ಲಿ ಬಿದ್ದಂತೆ ಇರುತ್ತೆ. ಇದೇ ಪ್ರೈವೇಟ್ ಬ್ಯಾಂಕಿಗೆ ಹೋದ ಕೂಡಲೇ ಅವರ ಯೂನಿಫಾರ್ಮ್ ಅಲ್ಲಿ 4 ಜನ ಪೊಲೀಸರು ತರ ನಿಂತ್ಕೊಂಡಿರ್ತಾರೆ. ಬಂದ ಕೂಡಲೇ ಅಲ್ಲಿ ಅಟೆಂಡ್ ಮಾಡ್ಲಿಕ್ಕೆ ಬರ್ತಾರೆ, ನಿಮ್ಗೆ ಏನ್ ಬೇಕು ಅವರೇ ಕೇಳುತ್ತಾರೆ. ಆ ಫಾರ್ಮ್ ಬೇಕಾ ಅವರೇ ತಂದು ಕೊಡ್ತಾರೆ. ಫಾರಂ ಫಿಲಪ್ ಮಾಡ್ಲಿಕ್ಕೆ ಬರಲ್ಲ, ನಾವೇ ಮಾಡ್ತೀವಿ, ಮಾಡಿ ಕೊಡ್ತಾರೆ. ಫಾರಂ ಎಲ್ಲಿ ಕೊಡಬೇಕು, ನಮ್ಮನ್ನ ಸೆಳಕೊಂಡು ಹೋಗಿ ಅವರೇ ಕೊಟ್ಟು ಎಲ್ಲ ಮಾಡಿಸಿ ಹೊರಗೆ ಹಾಕ್ತಾರೆ. ಅವಾಗೇನಂತಾರೆ, ಅಲ್ರಿ ಅಲ್ಲಿ ಬಹಳ ಸುಲಭ, ಇಲ್ಲಿ ಏನಿಲ್ಲ, ಎಲ್ಲ ನಾವೇ ಮಾಡಿಕೋಬೇಕು. ಅಲ್ಲಿ ಅವರೇ ಎಲ್ಲ ಮಾಡಿಸ್ತಾರೆ, ನಮ್ಮಿಂದ ಟೆನ್ಷನ್ ಇಲ್ಲ, ಪ್ರಶಾಂತವಾಗಿರ್ಬೋದು. ಯಾಕೆ, ರೆಸ್ಪಾನ್ಸಿಬಿಲಿಟಿ ಅವ್ರು ತಗೊಳ್ತಾರೆ, ನಮ್ಮಿಂದ ಅವರೇ ಮಾಡಿಸ್ತಾರೆ, ಅವರೇ ದುಡ್ಡು ತಗೊಂಬಲ್ಲ, ನಮಗೆ ಮಾಡಿಸಿ ನಮ್ಮಿಂದ ಸಿಗ್ನೇಚರ್ ಅವ್ರು ಮಾಡ್ತಾರ ಇಲ್ಲ, ನಮ್ದೇ ಆಗ್ಬೇಕು, ಎಲ್ಲ ನಮ್ಮಿಂದ ಮಾಡಿಸ್ತಾರೆ. ಆದರೆ ಆ ಮಾಡೋ ಕಾಲಕ್ಕ ಹೇಗ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಟೆನ್ಷನ್ ಇಲ್ಲ, ಅವರೇ ಮಾಡಿಸಿದ್ರು. ಹಾಗೆ ಭಗವಂತನ ನಂಬಿದವನಿಗೆ ದೇವ ಒಳಗೆ ನಿಂತು ತಾನೇ ಹೀಗ್ ಮಾಡು ಹೀಗ್ ಮಾಡು ಹೀಗ್ ಮಾಡು ತಾನೇ ಮಾಡಿಸ್ತಾನೆ, ಟೆನ್ಷನ್ ಏನಿದೆ ಏನು, ಅದಕ್ಕೆ ಸುಲಭ ಅಂದ್ರು. ಯಾರಿಗೆ ನಿತ್ಯಯುಕ್ತಸ್ಯ, ಸದಾ ಭಗವಂತನ ಶರಣಾಗತನಾದವನಿಗೆ. ಶರಣಾಗತಿ ಅಂದ್ರೆ ಏನು ಅಂದರೆ, ಶ್ರೀಹರಿಯೊಬ್ಬನೇ ಸ್ವತಂತ್ರ, ನಾನು ಅಸ್ವತಂತ್ರ, ಅವನಿಂದಲೇ ನನ್ನ ಸಕಲ ಕಾರ್ಯವೂ ಆಗುತ್ತೆ, ನಾನಾಗಿ ಏನೂ ಮಾಡಲಾರೆ. ಅದಕ್ಕೆ ಕರ್ಮಣಿ ಅಕರ್ಮಯ ಪಶ್ಯೇ, ಅದಕ್ಕೆ ರಾಯರು ವ್ಯಾಖ್ಯಾನ ಬರೀತಾರೆ. ಭಗವಂತ ನಮ್ಮಿಂದ ಸಕಲ ಕರ್ಮಗಳನ್ನ ಮಾಡಿಸುವಾಗ, ಆ ಕರ್ಮಗಳು ನಮ್ಮಿಂದ ನಡೆಯುತ್ತಾ ಇರುವಾಗ, ಆ ಕರ್ಮಗಳೆಲ್ಲ ನೋಡುತ್ತಾ, ನಡೆಯುವ ಕರ್ಮಗಳನ್ನು ನೋಡುತ್ತಾ, ನಾನೇನು ಮಾಡಿಲ್ಲ ಅನ್ನಬೇಕಂತೆ. ಅಯ್ಯೋ ರಾಮ ನೀನೇ ಮಾಡಿದ್ಯಲ್ಲ ಅಂದ್ರೆ, ಸ್ವತಂತ್ರವಾಗಿ ನಾನೇನು ಮಾಡಿಲ್ಲ, ಎಲ್ಲ ಸ್ವಾಮಿ ಮಾಡಿಸಿದ್ದು ಎಂಬ ಎಚ್ಚರಿಕೆ ಯಾರು ಬರುತ್ತೋ ಅವರು ಕರ್ಮದಲ್ಲಿ ಅಕರ್ಮ ನೋಡುವವರು. ಅಂಥವರನ್ನ ಏನಂತ ಕರೀತಾನೆ ಕೃಷ್ಣ, ಬುದ್ಧಿಮಾಂಸ ಮನುಷ್ಯೇಶು, ಮನುಷ್ಯರಲ್ಲಿ ಬುದ್ಧಿವಂತ ಅಂದ್ರೆ ಅಪರೋಕ್ಷ ಜ್ಞಾನಿ ಅಂತ ಕರೆಸಿಕೊಳ್ತಾನೆ ಅಂತ. ಆ ರೀತಿಯಲ್ಲಿ ಕೃಷ್ಣ ಈ ರೀತಿಯಲ್ಲಿ ತನ್ನಲ್ಲಿ ಮನಸ್ಸು ಬರಬೇಕಾದರೆ ತನ್ನ ಶರಣಾಗತಿಯೇ ಪ್ರಧಾನ ಎಂಬ ಅಂಶವನ್ನ ಒತ್ತಿ ಹೇಳತ. ಮಾಮುಪೆತ್ಯ ಪುನರ್ಜನ್ಮ ದುಃಖಾಲಯ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಂಗತ. ಮುಂದೆ ತನ್ನನ್ನೇ ಹೇಳ್ತಾರೆ, ಮಾಂ ಉಪೇತ್ಯ, ಮಾಂ ಉಪ ಏತ್ಯ, ಯಾರಾದರೆ ನನ್ನ ಹತ್ತಿರ ಬಂದು ವಿಶೇಷವಾಗಿ ನನ್ನ ಶರಣಾಗತರಾಗ್ತಾರೆ. ಹತ್ತಿರ ಬರುವುದು ಅಂದ್ರೆ ದೇವರಿಗೆ, ಅದಕ್ಕೆ ಸುಂದರವಾದ ವಿಚಾರ ಇದು. ಹೇಳ್ತಾರೆ ಸಪ್ತಮಸ್ಕಂದ ಭಾಗವತದಲ್ಲಿ ಬಹಳ ಪ್ರಧಾನ ವಿಚಾರವನ್ನ ಪ್ರಹ್ಲಾದರಾಜ ತಿಳಿಸಿಕೊಡ್ತಾರೆ. ವಿಪ್ರಾತ್ ದ್ವಿಷಗುಣಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶಪಚಂ ವರಿಷ್ಠಂ ಮನ್ಯೇ ಹೇಳ್ತಾರೆ. ಬ್ರಾಹ್ಮಣ ಇದ್ದಾನೆ, ಬ್ರಾಹ್ಮಣ 12 ಲಕ್ಷಣಗಳಿಂದ ಕೂಡಿಕೊಂಡಿದ್ದಾನೆ. ಆ 12 ಲಕ್ಷಣಗಳಿಂದ ಕೂಡಿಕೊಂಡ ಬ್ರಾಹ್ಮಣ ಏನಿದ್ದಾನೆ ಅವನಕ್ಕಿಂತ ಚಂಡಾಲ ಶ್ರೇಷ್ಠ ಅಂದ್ರು. ಈ ಬ್ರಾಹ್ಮಣ 12 ಲಕ್ಷಣಗಳಿವೆ, ಅದು ದೇವರಿಗೆ ವಿಮುಖ ಅಂದ್ರು. ಅದಾಗ 12 ಲಕ್ಷಣಗಳೇನು ಅಂತ ನೋಡಿದಾಗ ಅದರಲ್ಲಿ 1 ಲಕ್ಷಣ ಏನು ಅಂದರೆ ಗುಣ ಶಮ ದಮ ಎಲ್ಲ ಹೇಳುತ್ತಾರೆ. ಶಮ ಅಂದ್ರೆ ಏನು ಅಂದಾಗ ಹೇಳುತ್ತಾರೆ, ಶಮೋ ಮನ್ನಿಷ್ಠತ ಬುದ್ಧೇ, ಬುದ್ಧಿ ಸದಾ ದೇವರಲ್ಲೇ ಇರುವುದು ಶಮ ಅಂದ್ರು. ಅಂದರೆ ಬ್ರಾಹ್ಮಣ ಎಲ್ಲ ಬಿಟ್ಟಿದ್ದಾನೆ, ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ, ಆದರೆ ದೇವರಿಗೆ ವಿಮುಖ ಅಂತ ಹೇಳುತ್ತಾರೆ. ಇವೇನ್ರಿ ಇದು, ನಾವು ದೇವರಿಗೆ ವಿಮುಖರು ಅಂದ್ರೆ ನಮ್ಮ ತಲೆಯಲ್ಲಿ ಕಲ್ಪನೆ ಬರೋದೇನು, ದೇವರ ಕಡೆ ಮನಸ್ಸೇ ಮಾಡಲ್ಲ ಅಂಥವರನ್ನ ದೇವರಿಗೆ ವಿಮುಖರು ಅಂತ ಕರೆಯುತ್ತೇವೆ. ಇಲ್ಲಿ ವಿಚಿತ್ರವಾಗಿ ಹೇಳುತ್ತಾರೆ, ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ, ಬೇರೆ ಕಡೆ ಮನಸ್ಸು ಹೋಗ್ತಾ ಇಲ್ಲ, ಆದರೆ ಅವನು ದೇವರಿಗೆ ವಿಮುಖ ಅಂದ್ರು. ಇದು ಹೇಗೆ ಕೂಡಿಸ್ಲಿಕ್ಕೆ ಸಾಧ್ಯ? ಅವಾಗ ಹೇಳುತ್ತಾರೆ ನಕ್ಕು ಭೂರಿಮಾನ ಅಂತ ಕನ್ಕ್ಲೂಷನ್ ಕೊಡುತ್ತಾರೆ. ಆ ವ್ಯಕ್ತಿ ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ. ಆದರೆ ಇಡೋದು ಹೇಗಿಟ್ಟಿದ್ದಾನೆ ಅಂದ್ರೆ, ನಾ ಇಟ್ಟೆ ನಿನ್ನಲ್ಲಿ ಮನಸ್ಸು ಅಂತ ದೇವರಲ್ಲೇ ಇಟ್ಟಿದ್ದಾನೆ. ಆದರೆ ಅಹಂಕಾರ ಬಂತಲ್ಲ, ಅದಕ್ಕೆ ದೇವರಲ್ಲೇ ಮನಸ್ಸಿಟ್ಟಿದ್ದು ದೇವರಿಗೆ ವಿಮುಖನಾದವ. ದುರಾದ್ದೂರತರಂಗೆತ್ತು ತದೇವಾಂತಿಕ ಮಂತಿಕ, ತನ್ನಲ್ಲೇ ಮನಸ್ಸಿಟ್ಟವರಿಗೆ ತಾನು ದೂರ ಆಗಿರ್ತಾನೆ. ಅದನ್ನೇ ಇದು ಹೇಳ್ತಾ ಇದ್ದಾರೆ. ಮಾಂ ಉಪೇತ್ಯ ಅಂದರೆ ಅರ್ಥ ನನ್ನಲ್ಲೇ ಮನಸ್ಸಿಟ್ಟು ಅಂತ, ಇಷ್ಟು ಮಾತ್ರ ಅರ್ಥ ಅಲ್ಲ. ಏನದು ನನ್ನಲ್ಲೇ ಮನಸ್ಸಿಟ್ಟು, ಆ ಮನಸ್ಸು ಹಿಡಿಸಿದ್ದು ನೀನೇ ನಯ್ಯ ಎಂಬ ಶರಣಾಗತಿಯ ಪೂರ್ವಕ ಅಸ್ವಾತಂತ್ರ್ಯ ಚಿಂತನಾ ಪೂರ್ವಕ ಯಾರು ಇಟ್ಟಿರ್ತಾರೆ ಅವರು ದೇವರಿಗೆ ಹತ್ತಿರ ಆದವರು. ಯಾರಾದರೆ ಎಲ್ಲ ದೇವರ ಕೆಲಸವೇ ಮಾಡೋದು, ದೇವರದ್ದೇ ಕೆಲಸ, ದೇವರನ್ನೇ ನೋಡೋದು, ದೇವರ ಹತ್ರ ಇರೋದು, ಮನಸ್ಸು ದೇವರಲ್ಲೇ ಇಟ್ಟಿರ್ತಾರೆ. ಆದರೆ ಒಳಗೆ ನಾನಿಟ್ಟೆ, ನಾ ಮಾಡಿದೆ, ನಾ ಕೊಟ್ಟೆ, ನಾ 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 ಅಂತೇಳಿರುತ್ತೆ, ಸ್ವಾತಂತ್ರ್ಯ ಚಿಂತನೆ ಬರ್ತಾ ಇರುತ್ತೆ. ದೇವರ ಸ್ವಾತಂತ್ರ್ಯ ಚಿಂತನೆ, ತನ್ನ ಅಸ್ವಾತಂತ್ರ್ಯ ಚಿಂತನೆ ಬರಲ್ಲ. ಸ್ವಾಮಿಯೇ ಮಾಡಿಸಬೇಕು, ನಾನಾಗಿ ದೇವರ ಕೆಲಸ ಮಾಡಲಿಕ್ಕಾಗುತ್ತಾ, ನಾನಾಗಿ ದೇವರ ಸ್ಮರಣೆ ಮಾಡಲಿಕ್ಕಾಗುತ್ತಾ, ಅವ ಕೊಡತಾ ಇದ್ದಾನೆ ಎಂಬ ಎಚ್ಚರವೇ ಯಾರಿಗಿರಲ್ಲ. ಅವರು ದೇವರ ಹತ್ತಿರ ಇದ್ರು ದೇವರಿಗೆ ದೂರ. ಹಾಗಾದರೆ ದೇವರ ಹತ್ತಿರ ಆಗೋದು ಅಂದ್ರೆ ದೇವರ ಸ್ವಾತಂತ್ರ್ಯ ಚಿಂತನೆ ಯಾರಿಗೆ ಸದಾ ಇರುತ್ತೆ, ತನ್ನ ಅಸ್ವಾತಂತ್ರ್ಯ ಚಿಂತನೆ ಸದಾ ಯಾರಿಗಿರುತ್ತೆ ಅವರನ್ನ ದೇವರಿಗೆ ಹತ್ತಿರ ಆದವರು ಅಂತ ಕರೀತಾರೆ. ಭಾಗವತ ಗೀತಾ ಅಪರೂಪವಾಗಿ ಭಗವಂತನ ಶರಣಾಗತಿ ಸದಾಕಾಲ ಅವನಿಂದ ನನ್ನದೆಲ್ಲ ನಡೀತಾ ಇದೆ ಎಂಬ ಎಚ್ಚರ ಬಹಳ ಪ್ರಧಾನ. ನಾವು ಈ ಎಚ್ಚರ ಪರಮ ಮುಖ್ಯ ಎಂಬುದು ಬಿಟ್ಟು ಮಿಕ್ಕ ಕರ್ಮಕಾಂಡವೆಲ್ಲ ನೋಡುತ್ತೀವಿ. ಅಲ್ಲೂ ಏನು ನಮ್ಮ ಸಾಧನ ಅಂದ್ರೆ ಸ್ನಾನ, ಸಂಧ್ಯಾ, ಪೂಜಾ ಇವೆಲ್ಲ ಸಾಧನ. ಇನ್ನೊಂದೇನು ಜ್ಞಾನ. ಏನು ಭಾರತದಲ್ಲಿ ಹೇಗೆ ಹೇಳಿದ್ದಾರೆ, ಮಹಾಭಾಗವತದಲ್ಲಿ ಹೇಗೆ ಹೇಳಿದ್ದಾರೆ, ಅಲ್ಲೇನು ಈ 37 ಆಚಾರ ಗ್ರಂಥಗಳಲ್ಲಿ ಏನೇನು ಹೇಳಿದ್ದಾರೆ, ಎಲ್ಲ ತಲೆಯಲ್ಲಿರುತ್ತೆ. ಎಲ್ಲ ಜ್ಞಾನ ಕರ್ಮ ಅಪರೂಪ ನಡೀತಾ ಇರುತ್ತೆ. ಏನು ಅದ್ಭುತವಾದ ಜ್ಞಾನ, ಅದ್ಭುತವಾದ ಕರ್ಮಾನುಷ್ಠಾನ ಎಲ್ಲ ಇರುತ್ತೆ. ಒಳಗೊಂದು ಕೂತಿರುತ್ತೆ, ಏನದು, ನಾ ತಿಳ್ಕೊಂಡೆ, ನಾ ಮಾಡಿದೆ, ನಾ ಹೇಳಿದೆ, ನಾ ತಂದೆ, ನಾ ತಿಂದೆ, ನಾ ಕೊಟ್ಟೆ, ಇದೊಂದಿದ್ರೆ ಸಾಕಯ್ಯ, ದೇವರ ಹತ್ರೇ ಸಾಯೋಪರ್ಯಂತ ಇಡೀ ಶಾಸ್ತ್ರ ತಲೆಯಲ್ಲಿ ಇಟ್ಟುಕೊಂಡಿದ್ರೂ ಕೂಡ ದೇವರಿಗೆ ವಿಮುಖ ಅಂತ ಕರೀಬೇಕವನನ್ನ. ಒಂದು ಕಡೆ ಶಾಸ್ತ್ರ ಪಂಕ್ತಿಗಳೆಲ್ಲ ಬಾಯಿಂದ ಬರ್ತಾ ಇರುತ್ತೆ, ದೇವರೇ ಮನಸ್ಸಲ್ಲಿ ಕೂತಿರ್ತಾನೆ. ಅದು ನೋಡಿ ವಿಶೇಷ. ಶಾಸ್ತ್ರ ಪಂಕ್ತಿ ಹೇಳೋ ಕಾಲಕ್ಕೆ ಮನಸ್ಸೆಲ್ಲ ಇಟ್ಟು ಮೋಸ ಮಾಡೋದಲ್ಲ, ಶಾಸ್ತ್ರ ಹೇಳೋ ಕಾಲಕ್ಕೆ ದೇವರಲ್ಲಿ ಮನಸ್ಸಿದೆ, ದೇವರನ್ನೇ ಚಿಂತನೆ ಮಾಡ್ತಾ ಇದ್ದಾನೆ, ಇಷ್ಟು ಇದೆ. ಆದರೆ ಒಳಗೆ ನನಗೆ ದೇವರಲ್ಲಿ ಮನಸ್ಸಿದೆ, ನನಗೆ ಶಾಸ್ತ್ರ ಗೊತ್ತು, ನಾ ಇಟ್ಟೆ ಅಂತ ನಾ ಅಂತ ಬಂತ, ಮುಗಿತಲ್ಲೇ ದೇವರಿಗೆ ವಿಮುಖ ಅಂತ ಕರೀಬೇಕು ಅಂದ್ರು. ಹಾಗಾದರೆ ಆ ಎಚ್ಚರ ಭಗವಂತನೆ ಕೊಡಬೇಕು. ಏನಂತ ಸ್ವಾಮಿ, ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಂದು ನೀನೇ ಕೊಡಬೇಕಯ್ಯ ಎಂಬ ಎಚ್ಚರ ಆ ಸ್ವಾಮಿ ಕೊಡಬೇಕಾಗತ್ತೆ. ಅದನ್ನ ಶರಣಾಗತಿ. ಹೆಜ್ಜೆ ಹೆಜ್ಜೆಗೂ ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರವೆ. ಈ ಸತತ ನೆನಪು ಯಾರಿಗಿರುತ್ತೆ ಅವನನ್ನು ಸಾಧಕ ಅಂತ ಕರೆಯುತ್ತಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಥ.